76 ಅಲ್ಲ, ಇದರಲ್ಲಿ ತಪ್ಪಾಗಿದೆ, ಬೇರೆ ಇದೆ. ನನ್ನ ಅಥಾಪಿ ಸರ್ವೇ ವಾಯೇತಿ ಮುಖ್ಯ ದಾಸಃ ಆಯಿತು. ನನ್ನ ಅಥಾಪಿ ಪ್ರಾಣ ಏವಾಧಸ್ತಾತ್ ಆಯಿತು. ಪ್ರಕೃಷ್ಟಂ ಮನನಂ ಚೇಷ್ಟ ಅನರ್ವೈ ಮುಖ್ಯ ಪ್ರಾಣೋ ನನ್ನ ಅಥಾಪಿ ನೋಪಾದಾನಂ ಇಂದ್ರಿಯಾಣಾಂ ಅದೇನಾ ವೃತ್ತಿಕ್ತ ನಿರುಪಾದಾನತ್ವ ಯುಕ್ತಿಪೇತಯ ಪ್ರಾಣ ಏವ ಅನಾದಯ ಇದು ಇಂದ್ರಿಯಾಣಾಂ ಅನುತ್ಪತ್ತಿಶ್ರುತ್ಯ ತಥಾ ನಿತ್ಯಂ ಮನೋ ಅನಾದಿತ್ವಾತ್ನ ಹ್ಯಮನ ಪುಮಾನ್ ತಿಷ್ಠತಿ ಇತಿ ಸಯುಕ್ತಿಕ ಮನೋ ಅನುತ್ಪತ್ತಿ ಶ್ರುತ್ಯ ತಥಾ ವಾಗ್ವಾವ ನಿತ್ಯಾನ ಶೇಷ ಉತ್ಪದ್ಯತೆ ಅಸ್ಯಾಂ ಶ್ರುತಿರವತಿಷ್ಠತೆ ಇತಿ ಅನಾದಿ ನಿತ್ಯ ಶ್ರುತ್ಯಾಶ್ರಯತ್ವ ಯುಕ್ತುಪೇತಯ ವಾಗಿಂದ್ರಿಯಾನುತ್ಪತ್ತಿ ಶ್ರುತ್ಯಾಚ ಏತಸ್ಮಾತ್ ಜಾಯತೆ ಪ್ರಾಣೋ ಮನಸ್ ಸರ್ವೇಂದ್ರಿಯಾಣಿ ಚ ಇತಿ ಸರ್ವೇಂದ್ರಿಯೋತ್ಪತ್ತಿ ಶ್ರುತೇ ವಿರುದ್ಧತ್ವೇನ ಅಪ್ರಾಮಾಣ್ಯೇ ಪ್ರಾಯುಕ್ತ ಸಮನ್ವಯ ಅಯೋಗ ಇತ್ಯತಃ ಪ್ರಾಪ್ತಾನಿ ಇತಿ ತ್ರೀಣ್ಯಧಿಕಾರಾಣೆ ತಥಾ ಪ್ರಾಣಾಃ ತತ್ವಾಕ್ಷುತೇಶ್ಚ ತತ್ಪೂರ್ವಕತ್ವಾದ್ವಾಚ ಇತಿ ತ್ರೀಣಿ ಅಧಿಕರಣಾನಿ ತೇಷಾಮರ್ಥಃ ಮುಖ್ಯ ಪ್ರಾಣವಶೇ ಸರ್ವಂ ಸವಿಷ್ಣೋರ್ವಶಗಸ್ಸದ ಅಂತ ಹೇಳ್ತಾ ಇಂದ್ರಿಯಾಣಿ ಅಂತ ಬಂತಲ್ಲ ಆ ವಿಷಯ ಹೇಳಿದರು. ಏನು ಪ್ರಶ್ನೆ ಅಂದರೆ ನಾನು ಅಥಾಪಿ ನಾ ಉಪಾದಾನಂ ಇಂದ್ರಿಯಾಣಾಮಿತಿ ಸ್ಮೃತ್ಯುಕ್ತ ನಿರುಪಾದಾನತ್ವ ಯುಕ್ತುಪೇತಯ ಒಂದು ಶ್ರುತಿ ನಾ ಉಪಾದಾನಂ ಇಂದ್ರಿಯಾಣಾಂ ಅಂತ ಹೇಳ್ತಾ ಇದೆ. ನಾ ಉಪಾದಾನಂ ಹಿ ಇಂದ್ರಿಯಾಣಾಂ ಇಂದ್ರಿಯಾದಿ ಇಂದ್ರಿಯಗಳಿಗೆ ಉಪಾದಾನ ಕಾರಣ ಅಂತ ಇಲ್ಲ ಅಂದರೆ ಅನಾದಿ ಪ್ರಾಣ ಏವ ಅನಾದಯ ಅನಾದಿಯಾದವುಗಳು ಇಂದ್ರಿಯಗಳು ಅಂತ ಹೇಳ್ತಾ ಇವೆ. ಇತಿ ಇಂದ್ರಿಯಾಣಾಂ ಅನುತ್ಪತ್ತಿ ಶ್ರುತ್ಯ ಅನುತ್ಪತ್ತಿ ಅಂದ್ರೇನು ಹುಟ್ಟಿಲ್ಲ ಉತ್ಪತ್ತಿ ಇಲ್ಲ ಅಂದರೆ ಅನಾದಿ ಅಂತ ಅರ್ಥ. ತಥಾ ಇನ್ನೊಂದು ಕಡೆ ಹೇಳು ಅನಾದಿ ಪುಮಾನ್ ತಿಷ್ಠತಿ ಮನಸ್ಸು ನಿತ್ಯವಾದದ್ದು ಅನಾದಿತ್ವಾತ್ ಅನಾದಿಯಾಗಿರೋದ್ರಿಂದ ನಹಿ ಅಮನಃ ಪುಮಾನ್ ತಿಷ್ಠತಿ ಜೀವ ಮನಸ್ಸಿಲ್ಲದೆ ಇರಲಿಕ್ಕೆ ಸಾಧ್ಯ ಇದೆಯಾ. ಇತಿ ಸಯುಕ್ತಿಕ ಮನೋ ಅನುತ್ಪತ್ತಿ ಶ್ರುತ್ಯ ಇಷ್ಟು ಶ್ರುತಿಗಳು ಏನು ಹೇಳ್ತಾ ಇವೆ ಇಂದ್ರಿಯಗಳಿಗೆ ಉತ್ಪತ್ತಿ ಇಲ್ಲ ಮನಸ್ಸಿಗೂ ಉತ್ಪತ್ತಿ ಇಲ್ಲ ಅದೆಲ್ಲ ಅನಾದಿ ಮನಸ್ಸು ಕೂಡ ಏನೋ ಒಂದು ಇಂದ್ರಿಯ ಹೀಗಾಗಿ ಇಂದ್ರಿಯಗಳು ಅನಾದಿ ಮತ್ತು ನಿತ್ಯ ಅನ್ನೋ ಅರ್ಥ ಬಂತು. ಹೋಗಿ ಇಷ್ಟಕ್ಕೆ ಸುಮ್ಮನೆ ಆಗಲಿಲ್ಲ ಇನ್ನೊಂದು ಕಡೆ ಹೋಗ್ತಾರೆ ವಾಗ್ಭಾವ ನಿತ್ಯ ಅದೇ ಇನ್ನೊಂದು ವಾಕ್ಯ ಇದೆ ವಾಗ್ಭಾವ ನಿತ್ಯ ನ ಶೇಷ ಉತ್ಪದ್ಯತೆ ಅಸ್ಯಾಂ ಶ್ರುತಿರವತಿಷ್ಠತೆ ಇತಿ ಅನಾದಿ ನಿತ್ಯ ಶ್ರುತ್ಯಾಶ್ರಯತ್ವ ಯುಕ್ತುಪೇತಯ ವಾಗಿಂದ್ರೆ ನಿತ್ಯವಾದದ್ದು ನ ಶೇಷ ಉತ್ಪದ್ಯತೆ ಇದು ಹೊಸ್ತಾಗಿ ಹುಟ್ಟೋದಿಲ್ಲ ಅಸ್ಯಾಂ ಶ್ರುತಿರವತಿಷ್ಠತೆ ಶ್ರುತಿ ಉಚ್ಚಾರಣೆ ಆಗೋದೇ ಇದರಿಂದ ಶ್ರುತಿಗಳು ಅನಾದಿ ಎಂದಮೇಲೆ ಇದೇನಾಗಿರಬೇಕು ಅನಾದಿಯಾಗಿರಬೇಕು ಈ ರೀತಿಯಾಗಿ ಅದಕ್ಕೊಂದು ಯುಕ್ತಿ ಇರತಕ್ಕಂಥ ಮಾತಿದೆ. ಇಲ್ಲಿ ಇಂದ್ರಿಯಗಳು ಎರಡೇ ಅದಕ್ಕೆ ಬಂತು ಅಂದರೆ ಒಂದು ಜ್ಞಾನೇಂದ್ರಿಯ ವಾಕ್ ಕರ್ಮೇಂದ್ರಿಯ ಸೊ ವಾಕ್ ಜ್ಞಾನೇಂದ್ರಿಯಗಳು ನಿತ್ಯ ಕರ್ಮೇಂದ್ರಿಯಗಳು ನಿತ್ಯ ಮನಸ್ಸು ನಿತ್ಯ ಅಂತ ಸ್ಪಷ್ಟ ಹೇಳಿತು. ಆದರೆ ಇನ್ಮುಂದೆ ಹೇಳ್ತಾ ಇದ್ದಾರೆ ಏತಸ್ಮಾತ್ ಜಾಯತೆ ಪ್ರಾಣೋ ಮನಸ್ಸು ಸರ್ವೇಂದ್ರಿಯಾಣಿ ಚ ಮನಸ್ಸು ಎಲ್ಲ ಇಂದ್ರಿಯಗಳು ಕೂಡ ಪ್ರಾಣ ಎಲ್ಲ ಇವನಿಂದ ಹುಟ್ಟುತ್ತಾ ಇವೆ ಅಂತ ಹೇಳ್ತಾರೆ. ಇಷ್ಟೊತ್ತು ಹೇಳಿದ್ದೇನೋ ಉತ್ಪತ್ತಿ ಇಲ್ಲ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಉತ್ಪತ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಏನಿದು ಇದರಲ್ಲಿ ವಿರುದ್ಧತ್ವೇನ ಪರಸ್ಪರವೇನು ಬಂತಿವಿಕ್ಕೀಗ ವಿರುದ್ಧತ್ವ ಇದೆ ಆದ್ದರಿಂದ ಏನು ಬಂತು ಅಪ್ರಾಮಾಣ್ಯೇ ಪ್ರಾಮಾಣ್ಯ ಹೋಯಿತು ಅಪ್ರಾಮಾಣ್ಯ ಬಂತು. ಪ್ರಾಗುಕ್ತ ಸಮನ್ವಯ ಅಯೋಗ ಇತ್ಯತಃ ಪ್ರಾಪ್ತಾನೆ ಇಂಥ ಒಂದು ವಿರುದ್ಧವಾದಂಥ ಶ್ರುತಿ ಅಪ್ರಮಾಣವಾಗಿರೋದ್ರಿಂದ ಅವುಗಳಲ್ಲೇ ಸಮನ್ವಯ ಮಾಡ್ತೇವೆ ಅಂತ ಹೇಳೋದು ಏನೂ ಸರಿಯಲ್ಲ. ಆದ್ದರಿಂದ ಚಿಂತೆ ಬಂದಿರೋದು ವಿರೋಧಾಧ್ಯಾಯ ಅವನ ಸಮನ್ವಯಾಧ್ಯಾಯನೇ ಅಟ್ಯಾಕ್ ಮಾಡ್ತಾನೆ. ಅದಕ್ಕೆ ಸಮನ್ವಯ ಬಂದಿರ್ತಾ ಮುಂದೆ ವಿರೋಧ ಬರೋದು ಫಸ್ಟ್ ಫ್ಲೋರೇ ಇಲ್ಲ ಸೆಕೆಂಡ್ ಫ್ಲೋರ್ ಇಲ್ಲಿಂದ ಬರುತ್ತೆ ಅಂತಾನಲ್ಲ ಆ ರೀತಿ ವಾದ ಅವನು. ಅದಕ್ಕೆ ಉತ್ತರ ಈಗ ಅದಕ್ಕೆ ಮೂರು ಅಧಿಕರಣ ಇವೆ ತಥಾ ಪ್ರಾಣ ತತ್ ಪ್ರಾಕ್ ಶ್ರುತೇಶ್ಚ ತತ್ಪೂರ್ವಕತ್ವಾದ್ವಾಚ ಇತಿ ತ್ರೀಣಿ ಅಧಿಕರಣಾನಿ ತೇಷಾಮರ್ಥ ಇಂದ್ರಿಯಾಣೀತಿ ಅದಿಷ್ಟಕ್ಕೂ ಆಚಾರ ಸಂಗ್ರಹ ಮಾಡಿದರು ಒಂದೇ ಪದ ಇಂದ್ರಿಯಾಣಿ ಏನದಕ್ಕರ್ಥ ತದುದ್ಭವಾನೀತಿ ವಿಪರಿಣಮ್ಯ ಅನ್ವೇತಿ ಇಂದ್ರಿಯಗಳು ಇವೆಲ್ಲವೂ ಕೂಡ ಪರಮಾತ್ಮನಿಂದನೇ ಹುಟ್ಟುತ್ತಾ ಇವೆ ಸಂಶಯನೇ ಇಲ್ಲ. ಆದ್ದರಿಂದ ಅನಾದಿನಿತ್ಯ ಅನ್ನೋ ಶ್ರುತಿ ಇರಬಹುದು ಉತ್ಪತ್ತಿ ಇದೆ ಶ್ರುತಿನೂ ಇರಬಹುದು, ಸಿದ್ಧಾಂತ ಏನೋ ಅವಕ್ಕೆ ಹುಟ್ಟಿದೆ ಅಂತರ್ಥ. ಆದರೆ ಅವಕ್ಕೆಲ್ಲ ಗತಿ ಹೇಳಬೇಕಲ್ಲ, ಈಗ ಅದಕ್ಕೆ ಹೇಳ್ತಾರೆ ಬಹುವಚನೇನ ವಾಂಗ್ ಮನಸ್ಸಯೋರಪಿ ಗ್ರಹ. ಬಹುವಚನ ಹೇಳಿದ್ರಿಂದ ವಾಕ್ ಮತ್ತು ಮನಸ್ಸು ಎಲ್ಲನ್ನೂ ತಗೊಳ್ಬೇಕು. ಒಟ್ಟು ಇಂದ್ರಿಯಾಣಿ ಶಬ್ದಕ್ಕೆ ವಾಗಿಂದ್ರಿಯ, ಮನಸ್ಸು, ಉಳಿದಿಂದ್ರಿಯಗಳು ಎಲ್ಲವೂ ಕೂಡ ಅಂತ ಅರ್ಥ. ಮನ ಪ್ರಭೃತಿ ಸರ್ವಾಣ್ಯಪಿ ಇಂದ್ರಿಯಾಣಿ ಹರ್ಯಧೀನೋತ್ಪತ್ತಿ ಮಂತಿ ಇತ್ಯರ್ಥ. ತಾತ್ಪರ್ಯ ಏನು? ಮನ ಪ್ರಭೃತಿ ಸರ್ವಾಣ್ಯಪಿ ಇಂದ್ರಿಯಾಣಿ ಹರ್ಯಧೀನ ಉತ್ಪತ್ತಿ ಮಂತಿ ಇತ್ಯರ್ಥ. ಮನಸ್ಸು, ಪ್ರಭೃತಿ ಮೊದಲಾದಂತಹ ಸರ್ವಾಣ್ಯಪಿ ಇಂದ್ರಿಯಾಣಿ ಎಲ್ಲ ಇಂದ್ರಿಯಗಳು ಕೂಡ ಹರ್ಯಧೀನೋತ್ಪತ್ತಿ ಮಂತಿ, ಶ್ರೀಹರಿಗೆ ಅಧೀನವಾದಂತಹ ಉತ್ಪತ್ತಿಯನ್ನು ಹೊಂದಿದವುಗಳಾಗಿ ಇವೆ. ಇತಿ ಅರ್ಥ, ಇಷ್ಟಾರ್ಥ ಆಚಾರ್ಯರ ಇಂದ್ರಿಯಾಣಿ ಅನ್ನೋ ಮಾತಿಗೆ ಇಷ್ಟಾರ್ಥ. ಅತ್ರ ಉತ್ಪತ್ತಿವತ್ತೀವ ಪೂರ್ವಪಕ್ಷ ಅಲ್ಲ, ಸಿದ್ಧಾಂತನೇ ಈಗ ಹೇಳಿದ ಇಷ್ಟೊತ್ತು ಹೇಳಿದ ಬಂತ ಹೇಳಿದ ಪೂರ್ವಪಕ್ಷ, ಈಗ ಹೇಳಿದ ಸಿದ್ಧಾಂತ. ಅತ್ರ ಉತ್ಪತ್ತಿಮತ್ತೇವ ವಾಚ್ಯೆ ತದಿತ್ಯುಕ್ತಿ ತದಿತಿ ಉಕ್ತಿ ಉಕ್ತಾಭಿಪ್ರಾಯ. ಬರೀ ಉತ್ಪತ್ತಿ ಇದೆ ಅಂತ ಹೇಳಿದ್ರೆ ಸಾಕಾಗ್ತಿತ್ತು. ತದುದ್ಭವ ಅಂತ ತತ್ಯಾತಕ್ಕೆ ಹೇಳಿದರು ಅಂದರೆ ಉತ್ಪತ್ತಿ ಇದೆ, ಯಾರಿಂದನೂ ಇಲ್ಲ, ಈ ದೇವರಿಂದನೇ ಉತ್ಪತ್ತಿ ಇದೆ. ಬೇರೆಯವರಾದರೆ ಇವರೇ ಜನ್ಮಾದೇಶಿಯ ಸರ್ವಕರ್ತೃತ್ವ ಹೊರಟೋಯ್ತು, ಒಂದು ತಪ್ಪಿದರೂ ಕೂಡ ಸರ್ವಕರ್ತೃತ್ವ ಹಾನಿ. ಸರ್ವವೂ ಸೃಷ್ಟಿಯಾಗ್ತಾ ಇದೆ, ಸರ್ವಕ್ಕೂ ಸೃಷ್ಟಿ ಮಾಡೋ ನಾರಾಯಣ ಒಬ್ಬನೇನೆ ಅಂತ ಸಿದ್ಧಾಂತ ಆದರೆ ಮಾತ್ರ ಸರ್ವೋತ್ತಮತ್ವ ಬರೋದು. ಒಂದು ಮಿಸ್ ಆದರೆ ಸರ್ವೋತ್ತಮತ್ವ ಬರಲಿಲ್ಲ. ಒಬ್ಬನು ಮಾತು ಕೇಳೋದಿಲ್ಲ ಅಂದರೂ ಕೂಡ ಸರ್ವರನ್ನು ವಶದಲ್ಲಿ ಇಟ್ಕೊಂಡು ಮಾತು ಹೊರಟೋಯ್ತಲ್ಲಿ. ತೇನ ಇಂದ್ರಿಯಾಣ ಮನುತ್ಪತ್ತಿ ಶ್ರುತಿ ಸೂಕ್ಷ್ಮರೂಪ ಪರ ಜನ್ಮಶ್ರುತಿಸ್ತು ಉಪಚಯ ಪರ ಇತಿ ವ್ಯವಸ್ಥಾ ಸೂಚಿತ. ಈಗ ಇದರಿಂದ ಏನು ಹೇಳಿದಾಗತಿ, ಏನು ಯೋಚನೆ ಮಾಡೋ ಕಾರಣ ಇಲ್ಲ. ಉತ್ಪತ್ತಿ ಇಲ್ಲ ಅನ್ನೋ ಶ್ರುತಿಗೂ ಅರ್ಥ ಇದೆ, ಉತ್ಪತ್ತಿ ಇಲ್ಲ ಅನ್ನೋ ಶ್ರುತಿಗೂ ಅರ್ಥ, ಉತ್ಪತ್ತಿ ಇದೆ ಶ್ರುತಿಗೂ ಅರ್ಥ, ಏನು ಸಮಸ್ಯೆ ಇಲ್ಲ. ಏನು ಉತ್ತರ ಅಂದರೆ, ತೇನ ಇಂದ್ರಿಯಾಣಾಂ ಅನುತ್ಪತ್ತಿ ಶ್ರುತಿ, ಇಂದ್ರಿಯಗಳಿಗೆ ಹುಟ್ಟಿಲ್ಲ ಅಂತಕ್ಕಂಥ ಶ್ರುತಿ ಏನಿದೆ ಅದು ಸೂಕ್ಷ್ಮರೂಪ ಪರ. ಸೂಕ್ಷ್ಮರೂಪದಲ್ಲಿ ಏನಿಲ್ಲ, ಹುಟ್ಟಿಲ್ಲ ಅಂತ ಅರ್ಥ. ಜನ್ಮಶ್ರುತಿಸ್ತು ಉಪಚಯ ಪರ, ಹುಟ್ಟುತ್ತೇನೆ ಶ್ರುತಿ ಏನೋ ಅದು ಬೆಳೆದು ದೊಡ್ಡದಾಗುತ್ತೆ ಎಂಬ ಅರ್ಥದಲ್ಲಿ ಹೇಳಿದ್ದೆ ಹೊರತು ವಿರೋಧನೇ ಇಲ್ಲ. ಬೀಜ ಅನಾದಿನಿತ್ಯ, ಒಂದು ವೃಕ್ಷ ಇದೆ ಹುಟ್ಟಿತು ಹೋಯಿತು ಆ ರೀತಿಯಲ್ಲಿ. ಹೌದು ಹೌದು, ಓ ಅದೇ ಹೇಳ್ತಿರೋದು, ಅದ ಎಲ್ಲ ಇಂದ್ರಿಯಗಳು ಇದೆ. ಜೀವ ಅಂತ ಹೇಳಿದರೆ ಇಂದ್ರಿಯ ಘಟಿತವಾಗಿದ್ದಾನೆ ಜೀವ, ಹೊರತಿದ್ರೆ ಜೀವ ಅಲ್ಲ. ಎಲ್ಲ ಮನಸ್ಸಿದೆ, ವಾಂಗೇಂದ್ರಿಯ ಜ್ಞಾನೇಂದ್ರಿಯ ಇದೆ, ಕರ್ಮೇಂದ್ರಿಯ ಎಲ್ಲ ಇದೆ. ಅದು ಏನಾಗಬೇಕು, ಅದೀಗ ನಮ್ಮಲ್ಲೇ ಮಗು ಇದೆ. ಈಗ ಮಗು ನೋಡೋದು ನೋಡೋದು ಕೈಕಾಲಿದೆ, ಓಡಾಡಕ್ಕೆ ಬರೋದಿಲ್ಲ ಅದಕ್ಕೆ. ಇನ್ನೂ ಕೂಡ ದೊಡ್ಡದಾಗಿ ಓಡಲಕ್ಕೆ ಶುರುವಾಯಿತು. ಮೊದಲು ಕೈಕಾಲು ಇದೆಯೋ ಇಲ್ವೋ, ಒಂದಿಷ್ಟು ಇದೆ, ಮಗು ಓಡಾಡಕ್ಕೆ ಬರೋದಿಲ್ಲ, ಇನ್ನೂ ಕಾಲು ಬಂದಿಲ್ಲ ಅಂತ ಹೇಳಬೇಕು. ಕಾಲು ಬಂದಿಲ್ಲ ಅಂತ, ಕಾಲಿವೆ ಕಾಲು ಬಂದಿಲ್ಲ, ಅದೇ ಕಾಲು ಬಂತು, ಕಾಲು ಮೊದಲೇ ಕಾಲಿತ್ತು ಅಲ್ಲಿ, ಕಾಲು ಬಂದಿಲ್ಲ ಕಾಲು ಬಂತು ಅಂತ ಹೇಳಬೇಕು. ಮಾತು ಬಂದಿಲ್ಲ, ಮಾತಿದೆ, ಮಾತು ಬಾಯಿ ಇದೆ ಅಂತ ಮಾತಿದೆ, ಆದರೆ ಏನಿಲ್ಲ, ಮಾತಿಲ್ಲ. ಇವೆಲ್ಲ ಅಂದರೆ ಇದೇ ಇನ್ನೂ ಅಭಿವ್ಯಕ್ತಿಯಾಗಿಲ್ಲ ಅಂತ ಅರ್ಥ. ಸೃಷ್ಟಿಯಾಗೋದು ಅಂದರೆ ಉಪಚಯವನ್ನು ಹೊಂದೋದು. ಈ ಮಾವಿನ ಬೀಜ ಇದೆ, ಮಾವಿನ ಬೀಜ ಇದೆ, ತುಪ್ಪ ಇದೆ, ತುಪ್ಪ ಇಲ್ಲ, ಬೆಣ್ಣೆ ತೋರಿಸಿ ತುಪ್ಪ ಇದೆ, ತುಪ್ಪ ಇಲ್ಲ ಅಂದ, ಬೆಣ್ಣೆ ತೋರಿಸಿ ತುಪ್ಪ ಬಂದೇ ಬರುತ್ತೆ, ತುಪ್ಪ ಇದೆ, ಸರಿ ಸೂಕ್ಷ್ಮ ರೂಪದಲ್ಲಿದೆ. ಈ ತಷ್ಟ ಹಾಕೋದಿಲ್ಲ, ಸ್ವಲ್ಪ ಕಾಯಬೇಕು, ಕಾಯಿಸ್ಬೇಕು. ಆ ಅರ್ಥದಲ್ಲಿ ಇದೆ ಅಂದರೆ ಈ ಕಾಯಿಸ್ಬೇಕು ಅಂತ ಕೇಳಿದರೆ, ಇದೆ ಅಂದರೆ ಕಾಯಿಸ್ಬೇಕು, ಕಾಯಿಸ್ಬೇಕು ಮತ್ತೆ ಕೂತವ್ರನ್ನೂ ಕಾಯಿಸ್ಬೇಕು. ಹೌದಲ್ಲ, ಎರಡು ಕಾಯಿಸ್ತಿರಲ್ಲ ಅಂತ ಕೇಳಿದರೆ ಉತ್ತರ ಕೊಡ್ತಾರೆ. ಅದಕ್ಕೆ ಅಭಿ ಏನಾಗಬೇಕು, ಅದಕ್ಕೆ ಉಪಚಯ ಹೊಂದಬೇಕು, ಈ ಕಡೆ ಟ್ರಾನ್ಸ್ಫಾರ್ಮ್ ಆಗಬೇಕು. ಅಷ್ಟು ಟೈಮ್ ಬೇಕು ಅದಕ್ಕೆ, ಕರೆಂಟ್ ಇದೆ, ಹೋಗುವ ಸ್ವಿಚ್ ಹಾಕೋಷ್ಟು ಟೈಮ್ ಬೇಕು ಅವನಿಗೆ. ಆ ಥರ ಇದೆ ನಿತ್ಯ, ಅದೇ ಹೇಳ್ತಾರೆ ಇಂದ್ರಿಯಗಳ ನಿತ್ಯ ಸ್ವರೂಪತಃ ನಿತ್ಯ. ಜೀವನಿಗೆ ಮುಕ್ತಿ ಯೋಗ್ಯನಿಗೆ ಮುಕ್ತಿ ಆಗೋದು ಸತ್ಯ, ಆದರೆ ಇನ್ನೂ ಆಗಬೇಕಾಗಿದೆ ಸಾಧನೆ ಮಾಡಿಕೊಂಡು. ಆದ್ದರಿಂದ ಉಪಚಯ ಅಂದ್ರೆ ಏನು, ಸಿಂಪಲ್. ಅದು ಒಂದು ಕಡಲೆ ಬೆಳೆ ಇದೆ, ಕಡಲೆ ಬೆಳೆ ಇದೆ, ನೀರಲ್ಲಿ ನೆನೆ ಹಾಕ್ತಾರೆ, ಮೊದಲಿದ್ದು ಸ್ವಲ್ಪ ದೊಡ್ಡದಾಯ್ತು, ಅದು ಅದಕ್ಕೇನಂತಾರೆ ಉಪಚಯ. ಗೊತ್ತಾಯ್ತಾ? ಅಂದ್ ಅದೇ ಸದುದ್ಭವ ಹೇಳಿ, ಸದುದ್ಭವ ಅದೇ ಹೇಳಿದ್ದು. ಎಲ್ಲ ಯಾರು ಮಾಡ್ತಾರೆ, ದೇವರು ಮಾಡ್ತಾನೆ. ನೀರು ಹಾಕಿದಷ್ಟು ಆಗ್ಬೇಕಂತೇನು ಇಲ್ಲ, ಗೊತ್ತಾಯ್ತಾ? ಹಾಲಿಗೆ ಹೆಪ್ಪಾಗಿ ಮೊಸರಾಗಬೇಕಂತೇನು ಗ್ಯಾರಂಟಿ ಇಲ್ಲ. ಆಯ್ತು ಅಂದ್ರೆ ಏನರ್ಥ, ದೇವರು ಅನುಗ್ರಹ ಮಾಡಿದ ಅಗಲ್ದ ಹೋದ್ರೆ ಇಲ್ಲ. ಯಾವುದೇ ಕೆಲಸಕ್ಕೂ ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷಯ. ಉತ್ತರ ಕೊಟ್ಬಿಟ್ಟಿರೋದ್ರಿಂದ ಬೇರೆ ಮಾತೇ ಇಲ್ಲ. ಜನ್ಮಶ್ರುತಿಸ್ತು ಇತ್ಯಾನೇತಾನಿ ಸೌಕ್ಷ್ಮೇಣ ಹಿ ಇಂದ್ರಿಯಾಣಿ ತು ಸರ್ವಶಃ ತೇಷಾಂ ಭೂತೈರುಪಚಯ ಸೃಷ್ಟಿಕಾಲೇ ವಿಧೀಯತೆ. ಇದೇನಿದು, ನಾವೇನು ಊಹೆ ಮಾಡಿ ಹೇಳಿದ ಉತ್ತರ ಅಲ್ಲ ಇದು, ಸ್ಪಷ್ಟ ವಾಕ್ಯ ಇದೆ. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪ ಬ್ರಹ್ಮಯೇತ್. ಇತಿಹಾಸ ಪುರಾಣಗಳ ಸಹಕಾರದಿಂದ ವೇದಾರ್ಥವನ್ನು ತಿಳ್ಕೊಳ್ಬೇಕು ಅಂತಿದೆ. ಶ್ರುತಿ ಹೇಳ್ತಾ ಇದೆ, ನಿತ್ಯಾನಿ ಏತಾನಿ ಸೌಕ್ಷ್ಮೇಣ, ಸೂಕ್ಷ್ಮ ರೂಪದಲ್ಲಿ ಏನಾಗಿದೆ, ನಿತ್ಯವಾಗಿದೆ. ಜನ್ಮಶ್ರುತಿಸ್ತು ಉಪಚಯ ಪರ, ಜನ್ಮಶ್ರುತಿ ಏನಾಗಿದೆ, ಉಪಚಯ ಪರ, ಉಪಚಯಕ್ಕೆ ಕಾರಣ ಆಗಿದೆ. ವ್ಯವಸ್ಥಾ ಸೂಚಿತ, ಈ ವ್ಯವಸ್ಥೆ ಇರೋದ್ರಿಂದ ವಿರೋಧ ಇಲ್ಲವೇ ಇಲ್ಲ. ನಿತ್ಯಾನಿ ದುಡ್ಡಿದೆಯಾ, ಇದೆ ಅಂತ ಕೊಡೋಕೆ ದುಡ್ಡಿಲ್ಲ, ಡಿ ಡಿ ಇದೆ, ಇನ್ನೂ ಏನಾಗಿಲ್ಲ ಅವ್ರಿಗೆ, ಅದು ಬರಬೇಕು. ದುಡ್ಡಿರೋ ನಿಜನೇ, ಆ ದುಡ್ಡು ತೋರಿಸಿದ್ರೆ ಗ್ಯಾರಂಟಿ ದುಡ್ಡಿದೆ ಅವನ ಹತ್ರ. ಆದ್ರೆ ಏನಾಗ್ಬೇಕು ಅದಕ್ಕೀಗ, ಅಲ್ಲಿ ಹೋಗಿ ಬರ್ಬೇಕು. ಉಪಚಯ ಹೊಂದಿ ಇಷ್ಟೇ ಇಷ್ಟು ಇದ್ದು ಹೊತ್ಕೊಂಡು ಬಂದ, 100 ರೂಪಾಯಿಗಳು ಇಷ್ಟು ರಾಶಿ ಬಿತ್ತು, 10 ರೂಪಾಯಿ ಬಿತ್ತು, 1000 ರೂಪಾಯಿ ಬಿತ್ತು, ಅವನ ನೋಡಿ ಆಶ್ಚರ್ಯನೇ ಆಶ್ಚರ್ಯ. ಏನಾಗ್ಬೇಕು ಅದೀಗ, ಆ ಫಾರಮೇ ಕನ್ವರ್ಟ್ ಆಗ್ಬೇಕು. ಅದಕ್ಕೆ ಇದೋ ಹೌದು ಇಲ್ಲದ ಹೌದು ಎರಡು ಇದೆಯಲ್ಲ, ಈಗ ಇದೆ ಅಂದ್ರೂ ಸರಿ ಇಲ್ಲ ಅಂದ್ರೂ ಸರಿ. ಇನ್ನೊಂದು ಬಂದ, ದುಡ್ಡು ಕ್ಯಾಶ್ ಕೊಡೋದು ಇಲ್ಲ ಅಂತ ಹೇಳಿದ, ಕ್ಯಾಶೇ ಕೇಳಿದ ಪ್ರಶ್ನೆ ಬಂದರೆ ಇಲ್ಲ, ಎಷ್ಟು ಚೇಂಜ್ ಕೇಳಿದಾಗ ಇಲ್ಲ ಅಂತೀವಲ್ಲ, ಹಾಗೆ ವಸ್ತು ದುಡ್ಡಿದೆ ಚೇಂಜ್ ಇಲ್ಲ. ಸೊ ಎಷ್ಟೊಂದು ಸತ್ತೆ ಕೆಲಸ ಮಾಡ್ಕೊಳ್ಳೋಕೆ ಆಗೋದೇ ಇಲ್ಲ, ಚಿಕ್ಕ ಪದಾರ್ಥ ಇರುತ್ತೆ, ಸ್ವಲ್ಪ ದುಡ್ಡು ಬೇಕಾದ ಇಲ್ಲ, ಮುಂದೋದ ಸಿಗಲೇ ಇಲ್ಲ, ಹೋಗಿ ಮನಸ್ಸಾರ ಮಿಸ್ ಆಯಿತು. ದುಡ್ಡು ಇದ್ದಿದ್ದು ಹೌದು, ಆ ಕೆಲಸಕ್ಕೆ ಆ ಕಾರಣಕ್ಕೆ ಉಪಯೋಗ ಬರದೆ ಹೋಗಿದ್ದು ಹೌದು, ಆಗಿದೆ ಇಲ್ಲ, ಅಮ್ಮ ಎರಡೂ ಸರಿನೇ. ಆಗ ತೇಷಾಂ ಭೂತೈರ್ ಉಪಚಯ ಸೃಷ್ಟಿಕಾಲೇ ವಿಧೀಯತೆ ಇತ್ಯಾದೇಹೇ. ಅವು ಉಪಚಯ ಅನ್ನೋದು ಯಾವಾಗ ಶುರುವಾಗುತ್ತೆ, ಸೃಷ್ಟಿಕಾಲದಲ್ಲಿ ಶುರುವಾಗುತ್ತೆ. ಮನಃ ಪ್ರಭೃತಿ, ಇವತ್ತು ಕಣ್ಣಿದೆ, ಅಭಿವ್ಯಕ್ತಿ ಆಯಿತು. ಕಣ್ಣು ಹೋಯ್ತು ಅಂದರೆ ಕಣ್ಣು ಹೋಗಿಲ್ಲ ಆ್ಯಕ್ಚುಲಿ, ಕಣ್ಣಿನ ಹೊರಗಿನ ಫಾರಂ ಏನಾಯ್ತು ಅದೀಗ ಹಾಳಾಗಿದೆ, ಗೊತ್ತಾಯ್ತಾ. ಅದು ಮತ್ತೆ ರಿಪೇರ್ ಮಾಡೋಕ್ಕೆ ಬರುತ್ತೆ, ಆದರೆ ಕೆಲವು ದೈವಿಕವಾಗಬೇಕು, ಕೆಲವು ಇದಕ್ಕಾಗಬೇಕಷ್ಟೇ. ನಾವೇ ಮಾಡ್ಕೊಳ್ಳೋಕೆ ಬರೋದೇ ಇಲ್ಲ, ಏನಾಗಬೇಕು ಅದಕ್ಕೀಗ, ಡಾಕ್ಟರ್ ಹತ್ರ ಹೋಗ್ಬೇಕು, ಕೆಲವು ಡಾಕ್ಟ್ರ್ ಮಾಡೋಕ್ಕೂ ಬರೋದಿಲ್ಲ, ಏನಾಗಬೇಕು ಅದಕ್ಕೀಗ, ಎಲ್ಲ ಸೇವೆ ಮಾಡಿ ಸರಿ ಹೋಗ್ಬೇಕು, ಅಂಧೋಪಿ ದೇವದೃಷ್ಟಿ ಸ್ಯಾತ್ ಅಲ್ಲಿ ಹೋಗ್ಬೇಕು. ಅವ್ರು ಅಯೋಗ್ಯ, ಅಲ್ಲಿಗೆ ಅವರು ಕೊಡೋದಿಲ್ಲ. ಹೀಗೆಲ್ಲ ಚೇಂಜಸ್ ಇರೋದ್ರಿಂದ ಇದೇ ಇಲ್ಲ, ಒಬ್ಬ ಮಾತಿಗೇನು ವಿರೋಧ ಇಲ್ಲ. ಮನಃ ಪ್ರಭೃತಿ, ಅವರೇ ಏನೋ ಅದಿದ್ದಾರೋ ಇದ್ದಾರೆ, ಎಲ್ಲಿ ಮನೆಯಲ್ಲಿಲ್ಲ ಅಷ್ಟೇ, ಬದುಕಿದ್ದಾರೆ ಎಂಬುದು ಸತ್ಯ, ಮನೆಯಲ್ಲಿಲ್ಲ ಎಂಬುದು ಅಷ್ಟೇ ಸತ್ಯ. ಅದು ಮಾತ್ರ ಇಲ್ಲ ಅಂತಷ್ಟೇ ಏನಂತ ಅರ್ಥ ಇಳ್ಕೋಬೇಕಾಗಿಲ್ಲ, ಇಲ್ಲೇ ಇಲ್ಲ ಅಂತಲೂ ಅರ್ಥ ಅಲ್ಲ, ಇದ್ದಾರೆ ಅಂತ ಹೇಳಿದ ತಕ್ಷಣ ಮನೆಯೊಳಗೆ ಇದ್ದಾರೆ ಅಂತಲೂ ಅರ್ಥ ಅಲ್ಲ. ಇದೆಲ್ಲ ವಿರೋಧ ಪರಿಹಾರ ಮಾಡತಕ್ಕಂಥ ರೀತಿ, ಆದ್ದರಿಂದ ಇಂಥ ವಿರೋಧ ಇಟ್ಕೊಂಡು ಅವ್ರು ಏನು ಮಾಡಿದ್ರು ಹಿಂದಿನವರೆಲ್ಲ, ನಮಗೇನೋ ಸರಿಯಲ್ಲ ಹೇಳಿದ್ದಾರೆ ಗೊತ್ತಾಯ್ತು. ಬ್ರಹ್ಮಸೂತ್ರ ಬಂದಿದ್ದಕ್ಕೆ ಇದು ಬಂದಷ್ಟು ಎರಡೆರಡು ಕೆಲಸ ಹೇಳ್ತಿದ್ದಾರೆ ಇಲ್ಲಿ. ಈಗ ಶ್ರುತಿಗಳಲ್ಲಿ ಅಪ್ರಮಾಣ ಅಂತ ಹೇಳೋದಕ್ಕೆ ಅವನೇನು ಕಾರಣ ಕೊಡ್ತಾನೆ, ಬೌದ್ಧರೆಲ್ಲ ಶ್ರುತಿರೆಲ್ಲ ಅಪ್ರಮಾಣ, ವೇದ ಅಪ್ರಮಾಣ ಅಂತ ಹೇಳಿ ದುಗುಣೆ ಹಾಕಿಬಿಟ್ರು. ಇಂಥ ಕಾರಣ ಕೊಟ್ಟರವರು ವೇದವಾಕ್ಯ ತೋರಿಸಿದ್ರು. ಇವತ್ತು ನಮ್ಮ ಜನ ಹೇಳಿದ್ರೆ ಆಧುನಿಕರೆಲ್ಲ ಏನಿದೆ ವೇದದಲ್ಲಿ, ಏನೂ ಇಲ್ಲ ಅದ್ರ, ಗೊತ್ತಾಯ್ತಾ. ಯಾವುದೋ ಕಾಲದ ಜನ, ತಿಳುವಳಿಕೆಲ್ಲ ಜನ ಪ್ರಿಮಿಟಿವ್ ಸ್ಟೇಜಲ್ಲಿ ಬರೆದ ಗ್ರಂಥಗಳಾದ್ದರಿಂದ ಆ ಭಾರಿ ಗಂಭೀರ ಅರ್ಥಗಳು ಇಲ್ಲೇ ಇಲ್ಲ ಅಂತ ಹೇಳೋ ಜನ ಇದ್ದಾರೆ. ಇವರು ಕೂಡ ವೇದ ಅಪ್ರಮಾಣ್ಯವಾದಿಗಳೇ, ಇವರು ಸ್ವಲ್ಪ ಅರ್ಥ ಇದೆ ಏನೂ ಇಲ್ಲ ಅಂಬೋದಿಲ್ಲ, ಅವ್ರು ಏನು ವಿರುದ್ಧವಾದ ಅರ್ಥ ಇದೆ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ವೇದವ್ಯಾಸದೇವರು ಏನು ಹೇಳಿದ್ರು, ಎರಡು ಹೇಳಬೇಕಾಗಿತ್ತು, ಇವೆಲ್ಲ ಸತ್ಯ, ಜೊತೆಗೆ ಇವೆಲ್ಲವೂ ದೇವರೇ ಸೃಷ್ಟಿ ಮಾಡಿ, ಎರಡು ಉತ್ತರ ಕೊಡಬೇಕಾಗಿತ್ತು. ಗೊತ್ತ, ವೇದನೂ ಸತ್ಯ, ವೇದ ಹೇಳೋ ದೇವರೂ ಸತ್ಯ ಅಂತ ಹೇಳಬೇಕಾಗಿತ್ತು. ಸೊ ಬ್ರಹ್ಮಸೂತ್ರ ಓದಿದಾಗ ನಮಗೆ ಜಗತ್ತಿನ ಎಲ್ಲ ವಿಷಯ ಹಾಗೆ ಸಮನ್ವಯ ಮಾಡಬೇಕು ಅಂತಲೂ ಗೊತ್ತಾಗುತ್ತೆ, ಅವೆಲ್ಲ ದೇವರಿಗೆ ಕನೆಕ್ಟ್ ಆಗಿದೆ ಅಂತಲೂ ಗೊತ್ತಾಗುತ್ತೆ. ಎರಡು ಅಂಶನೂ ಗೊತ್ತಾಗೋದ್ರೆ ವೇದ ಪ್ರಾಮಾಣ್ಯ ಗೊತ್ತಾಯಿತು. ಬೌದ್ಧರ ಸಂಖ್ಯೆ ಜಾಸ್ತಿಯಾಗಿ ಏನು ಮಾಡಿಬಿಟ್ರು ಅವರೆಲ್ಲ ಕೂಡ, ವೇದಗಳ ಪ್ರಮಾಣ. ಇನ್ನೂ ಕೆಲವಾದ ಶುರು ಮಾಡಿ, ಮುಂದೆ ಬಂತ 7ನೇ ಅಧ್ಯಾಯದಲ್ಲೇನೆ ವೇದದಲ್ಲಿ ಹೇಳ್ತಾ ಇದೆ, ಈ ರೀತಿ ಮಾಡಿ ಪುತ್ರಕಾಮೇಷ್ಟಿ ಮಾಡಿದ್ರೆ ಪುತ್ರನಾಗ್ತಾನೆ ಅಂತಿದೆ. ಪುತ್ರಕಾಮೇಷ್ಟಿ ಮಾಡಿದ್ರೆ ಆಗಲಿಲ್ಲ, ಆದ್ದರಿಂದ ಏನದು, ವೇದ ಅಪ್ರಮಾಣ. ಹೇಳಿದ ಕೆಲಸ ನಡೀಲಿಲ್ಲಲ್ಲ, ಅದು ಅಪ್ರಮಾಣ. ಇಂಥ ವಾಕ್ಯ ಬೇಕಾಷ್ಟು ಹೇಳ್ತಾರೆ. ಯಾರು ಹೋಮ ಮಾಡಿದ ಕೆಲಸ ಆಗಲೇ ಇಲ್ಲ, ಕೆಲಸ ಆದವರು ಇದ್ದಾರೆ, ಆಗದೇ ಇದ್ದವರು ಇದ್ದಾರೆ. ನಾವೇನು ಹೇಳ್ತೀವಿ, ಆಗದೇ ಇರೋದಕ್ಕೆ ಕಾರಣ ಕೊಡ್ತೀವಿ, ಅವ್ರು ಆಗಿದ್ದಕ್ಕೆ ಕಾರಣ ಕೊಡ್ತಾರೆ ಅಷ್ಟೇ. ಇದೆ ಅವ್ನು ವಾಸಿ ಆಯಿತು, ಮಂತ್ರಾಲಯಕ್ಕೆ ಹೋಗಿ ಬಂದ ವಾಸಿ ಆಯಿತು, ಡಾಕ್ಟ್ರ್ ಏನಂದ, ಇವನು ಒಳ್ಳೆ ಡಾಕ್ಟ್ರ್ ಪಾಪ, ಓ ನೋಡಿದ್ರೆ ನಾವು ಪ್ರಯತ್ನ ಸಾರ್ಥಕ ಆಯಿತು, ಗುರು ಅನುಗ್ರಹ. ಇನ್ನೊಬ್ಬನ ಏನು ಮಾಡ್ದ ನೋಡಿದ್ರೆ, ಅಲ್ಲಿ ಹೋಗ್ಬೇಕು ಏನಾಯ್ತು, ನಾನು ಮಾಡಿದೆ ಸರಿ ಹೋಯ್ತು ಗೊತ್ತಾಯ್ತು ಅಂತ ಏನು ಮಾಡ್ತೀರಿ, ಅಲ್ಲಿ ಹೋಗುತ್ತೆ ಆಯ್ತು ನಿಮಗೆ, ನಾನು ಮಾಡಿದ್ಮೇಲೆ ಆಗಿತ್ತು, ಆದ್ದರಿಂದ ನಾನೇ ಶ್ರೇಷ್ಠ. ಈ ರೀತಿ ವಾದ ಮಾಡ್ತಾರೆ. ನೆರಡೇನು ನೋಡೋಕ್ಕೆ ಏನಿಸುತ್ತೆ, ಅಸ್ಮಾತ್ ಮಂತ್ರಾಲಯಕ್ಕೆ ಹೋದ್ರೆ ಕೆಲಸ ಆಗಲಿಲ್ಲ, ನೋಡಿದ್ರ ರಾಯರು ತಪ್ಪಲ್ಲ, ರಾಯರು ಭಾರಿ ದೊಡ್ಡವರೇ, ನಿನಗೆ ಯೋಗ್ಯತೆ ಇಲ್ಲ, ಯಾವುದೋ ಕರ್ಮ ನಿನಗೆ ಗಂಟು ಬಿದ್ದಿದೆ. ಏ ಅಲ್ಲ ಅಲ್ಲ, ನಾ ಹೀಗೆ ಬೇಕು, ಹೇಗೆ ಬೇಕಾದ್ರೂ ವಾದಿಸ್ಬೋದು, ಕೆಲವು ವಿಷಯಗಳನ್ನು ಹೇಗೆ ಬೇಕಾದ್ರೂ ವಾದಿಸ್ಬೋದು. ಅದಕ್ಕೆ ಉತ್ತರ ಕೂಡ ಏನು ಹೇಳ್ತಾರೆ, ಆದರೆ ವೇದಗಳು ಪ್ರಮಾಣ ಅಂತ ಪ್ರೂವ್ ಆದ ಮೇಲೆ ಇಲ್ಲಿ ಕೆಲಸ ಆಗಲಿಲ್ಲ ಅಂದರೆ ಆ ಕಡೆ ಡಿಫೆಕ್ಟ್ ಹುಡುಕ್ಬೋ, ಎಲ್ಲಿ ಹುಡುಕ್ಬೇಕು, ಈ ಕಡೆ ಹುಡುಕ್ಬೇಕು. ಆದರೆ ಡೌಟ್ ಇದ್ದಾಗ ಇದು ಆಗ್ಬೋದು ಅದಾಗ್ಬೋದು. ಈ ಲೌಕಿಕ ಯಾವುದೋ ಯಾವ್ದು ಹೇಳ್ತಾರೆ, ಬೇರೆ ಆಗಮಗಳು ಹೇಳ್ತಾರೆ ಕೆಲಸ ಆಗಲಿಲ್ಲ, ಆಗ ಅದಕ್ಕೆ ಎರಡು ಕಾರಣನೂ ಆಗಿರ್ಬೋದು, ಯೋಗ್ಯತೆಯೂ ಇಲ್ಲ ಅದರಲ್ಲೂ, ಯೋಗ್ಯತೆ ಎರಡರಲ್ಲೂ ಇಲ್ಲ ಅದರಲ್ಲಿ. ಆದರೆ ಶಾಸ್ತ್ರದಲ್ಲಿ ಹೇಳಿದಾಗ ಮಾತ್ರ ಅದರಲ್ಲಿ ಅರ್ಥ ಇದೆ, ನಮಗದು ಅರ್ಹತೆ ಇಲ್ಲ. ಅದನ್ನೇ ಆಚಾರ್ಯ ತೋರಿಸಿದರು. ಯಾವ ಸೂಕ್ತ ಹೇಳಿದರೆ ಗಿಡ ಮೊಳಕೆ ಒಡೆಯುತ್ತೆ ಎಂಬುದು ಸತ್ಯ, ಆದರೆ ನಿನಗೆ ಅರ್ಹತೆ ಇಲ್ಲ, ವೇದ ಉಚ್ಚಾರಣೆ ಮಾಡೋ ಅರ್ಹತೆಯೇ ನಿನಗಿಲ್ಲ. ಆದ್ದರಿಂದ ಏನಾಯಿತು? ಆಗಲೇ ಇಲ್ಲ ಕೆಲಸ. ಒಬ್ಬನೇನು ಮಾಡಿದ, ಲೆಟ್ರ್ ಕೊಟ್ಟ ಅಪಾಯಿಂಟ್ಮೆಂಟ್ ಆಗೋದು, ಇನ್ನೊಬ್ಬರು ಕೊಟ್ಟ ಲೆಟ್ರ್ ಆಗಲಿಲ್ಲ. ಅಷ್ಟೇ ಅಲ್ಲ, ಅವ್ನು ಕರ್ಕೊಂಬಾಬೋದು, ಬೈದು ಕಳಿಸ್ತೀವಿ ಅಂತ ಹೇಳಿದರು. ಯಾಕೆ ಇಬ್ಬರು ಬರೋದ್ರು, ಅವನಿಗೆ ಕಾಂಪಿಟೇಷನ್ ಕಾಂಪಿಟೇ, ಅವನ ಸಂಬಂಧಪಟ್ಟ ಕಮಿಟಿ ಅಧ್ಯಕ್ಷ ಅವನು. ಅವನೇನು ಮಾಡಿದ, ಅಪಾಯಿಂಟೆಡ್ ಅಂದ, ಅವನು ಕೊಡಲೇಬೇಕು ಅವನಿಗೆ ಅಪಾಯಿಂಟ್. ಯಾಕೆ? ಕಾಂಪಿಟೆಂಟ್, ಅಧಿಕಾರ ಇದೆ, ಅರ್ಹತೆ ಇದೆ. ಇನ್ನೊಬ್ಬನೇನು ಮಾಡಿದ, ದುಃಖ ನೋಡಲಾರ್ದೆ ಬರ್ಕೊಟ್ಟ, ಇವ್ರು ಅಪಾಯಿಂಟ್ ಮಾಡ್ರಿ ಅಂತೇಳಿ. ತುಂಬ ಗೋಳಾಡಿದ್ದು ನೋಡ್ದ ಕೊಟ್ಟ, ದುಡ್ಡು ಕೊಟ್ಟಿದ್ದು ನೋಡ್ದ ಕೊಟ್ಟ. ಅಲ್ಲಿ ಹೋದರು, ಅವನೇ ಅವನಿಗೆ ಅರ್ಹತೆ ಅವನೇ ಹೇಳಬೇಕು ನಮಗೆ. ಅಧಿಕಾರನೇ ಇಲ್ಲ. ಅಧಿಕಾರ ಅಂದರೆ ಆಫೀಸ್ ಅಂತ ಅರ್ಥ ಅಲ್ಲ, ಅದಕ್ಕೆ ಆಫೀಸರ್ ಅಂತ ಅರ್ಥ ಅಲ್ಲ. ಏನರ್ಥಕ್ಕೆ? ಕಾಂಪಿಟೆನ್ಸ್, ಯೋಗ್ಯತೆ ಬೇಕು. ಅವನಿಗೇನಿದೆ, ಯಾವನೋ ಕುರುಡ ಬಂದ ಹೇಳ್ದ, ಏನು ನೋಡಿದಿರಾ ಎಷ್ಟು ಚೆನ್ನಾಗಿದೆ ವರ್ಣನೆ ಮಾಡಿದ, ಅವನ ಮಾತು ಕೇಳಿಬಿಡು, ಕುರುಡ ಕಣ್ಣೇ ಕಾಣಿಸ, ಅವನಿಗೇನು ಕಾಂಪಿಟೆನ್ಸೇ ಇಲ್ಲ ಅನಧಿಕಾರಿ ಹೇಳೋದಕ್ಕೆ. ಗೊತ್ತಾಯ್ತಾ? ಇವೆಲ್ಲ ಅರ್ಥ ಮಾಡಿಕೊಂಡು ಅಧಿಕಾರ, ಅಧಿಕಾರ ಶಬ್ದಕ್ಕೆ ಎಲಿಜಿಬಿಲಿಟಿ, ಅರ್ಹತೆ ಅಂತ ಅರ್ಥ. ಯಾರಿಗೆ ಅರ್ಹತೆ ಇಲ್ಲ ಅವರಿಗೆ ಫಲ ಕೊಡೋದಿಲ್ಲ, ಅಷ್ಟು ಮಾತ್ರ ಹುಡುಕಬೇಕು. ಆದರೆ ಅಲ್ಲಿ ಅರ್ಹತೆಯೂ ಇಲ್ಲ, ಅವಕ್ಕೂ ಅರ್ಹತೆ ಇಲ್ಲ, ಕೊಡಿಸೋ ಅರ್ಹತೆ ಅವಕ್ಕೂ ಇಲ್ಲ. ಅರ್ಥ ಆಯ್ತಾ? ಈ ಅರ್ಥದಲ್ಲಿ ತುಂಬ ಜನ ಈ ರೀತಿ ಮಾಡಿ ಏನು ಮಾಡಿಬಿಡ್ತಾರೆ, ವೇದಗಳಲ್ಲಿ ಹೇಳಿದ ಕೆಲಸ ಆದರೂ ಕೂಡ ಅದು ವೇದಗಳಿಂದ ಆಗಿದ್ದಲ್ಲ, ಬೇರೆದರಿಂದ ಆಯಿತು, ವೇದ ನೀವು ತಿಳ್ಕೊಂಡಿದ್ದೀರಷ್ಟೇ ಅಂತ ಹೇಳ್ತಾ. ಹಾಗೆ ಹೇಳಬಾರ್ದು. ಅದಕ್ಕೆ ವೇದಗಳು ಪ್ರಮಾಣ ಅಂತ ಪೂರ್ವವಾಗಿರೋದ್ರಿಂದ ಅದರಿಂದನೇ ಆಯಿತು ಅಂತಲೇ ಹೇಳಬೇಕು, ಅವ್ರು ಬೇರೆದರಿಂದ ಅಲ್ಲ. ತೇಷಾಮ್ ಎಲಿಜಿಬಿಲಿಟಿ ಇದೆ ಅವನಿಗೀಗ, ಅಪಾಯಿಂಟ್ ಆಗಲೇ ಇಲ್ಲ. ನಮಗೆ ಇನ್ನೊಂದು ಪ್ರಶ್ನೆ, ಎಲಿಜಿಬಿಲಿಟಿ ಇದ್ದರೆ ಅವನೇನು ಮಾಡೋದು ಅಂತ ಕೇಳಿದರೆ, ಎಷ್ಟೋ ಜನ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅಪಾಯಿಂಟ್ ಆಗೋದೇ ಇಲ್ಲ ಪಾಪ, ಅವ್ರಿಗೆ ಸೀಟೇ ಸಿಗೋದಿಲ್ಲ, ಅವ್ರಿಗಿಂತ ಕಡಿಮೆ ಮೇಲೆ ಹೋಗ್ಬಿಟ್ಟಿರ್ತಾರೆ. ಇಲ್ಲೇನಾಯ್ತು ಈಗ? ಹಾಗಿದ್ರೆ ಬರೀ ಅರ್ಹತೆ ಒಂದೇ ಸಾಲದು ಅಂತ ಆಯ್ತು. ಅರ್ಹತೆ ಒಂದೇ ಸಾಲದು, ಏನು ಬೇಕೋ ಅದರ್ ಫ್ಯಾಕ್ಟರ್ಸು ಇದೆ. ಅವನು ಒಳ್ಳೆ ಕ್ಯಾರೆಕ್ಟರ್ ಕಂಟೆ, ಅವನ ಕ್ಯಾರೆಕ್ಟರ್ ಸರಿ ಇದ್ದಿಲ್ಲ, ತಡಿಬಿಟ್ರೆ ಹೋಯ್ತು ಅಂತ. ಬುದ್ಧಿವಂತನೇ ಬಟ್ ಸ್ವಲ್ಪ ಎಡವಟ್ಟು ಮನುಷ್ಯ ಅಂತ ಕೊಟ್ಟರೆ ಮುಗಿತಾನೆ. ಅದು ಇನ್ನೊಬ್ಬನ ಏನಾಯ್ತು, ಕಡಿಮೆನೇ ಬಟ್ ಭಾರಿ ಪ್ಲಸ್ ಪಾಯಿಂಟ್ ಬಂದು. ಇಲ್ಲಿ ಇಂಟರ್ವ್ಯೂ ಯಾಕೆ ಮಾಡ್ತಾರೆ ಇಲ್ಲದೆ ಹೋದರೆ? ಈಕ್ವಲ್ ಮಾರ್ಕ್ಸ್ ಇದ್ದವನಲ್ಲಿ ಒಂದೇ ಪೋಸ್ಟ್ ಇದೆ, ಈಕ್ವಲ್ ಮಾರ್ಕ್ಸ್ ಇದೆ, ಇಬ್ಬರಿದ್ದಾರೆ, ಯಾಕೆ ಇಂಟರ್ವ್ಯೂ ಮಾಡ್ತಾರೆ? ಈಗ ಒಬ್ಬನ ಫಿಲ್ಟರ್ ಮಾಡಿ ಹಾಕ್ಬೇಕು ಈಗ. ಗೊತ್ತಾಯ್ತಾ? ಅಲ್ಲಿ ಏನು ಬೇರೆ ಪಾಯಿಂಟ್ಸ್ ಕೌಂಟ್ ಆಗುತ್ತೆ ಅಂತ ಆಯ್ತಲ್ಲ. ಈಗ ಬರೀ ಅರ್ಹತೆ ಅಷ್ಟೇ ಕೌಂಟ್ ಆಗೋದಾಗಿದ್ದರೆ ಎಷ್ಟೋ ಕೆಲಸ ಆಗೋಗ್ತಿತ್ತು, ಆಗಲಿಲ್ಲ. ಅರ್ಥ ಆಯ್ತಾ? ಇದೆಲ್ಲ ಸ್ವಲ್ಪ ಯೋಚನೆ ಮಾಡಿದರೆ ಲೋಕದಲ್ಲೆಲ್ಲ ಯೋಚನೆ ಮಾಡ್ತಾನೆ, ಶಾಸ್ತ್ರದಲ್ಲಿ ಬಂದಾಗ ಸುಳ್ಳು ಬಂದ್ಬಿಡ್ತಾನೆ ತಕ್ಷಣ, ಹೇಳಬಾರ್ದಾಗೆಲ್ಲ. ಇತ್ಯಾದೇಹೇ ಮನಃಪ್ರಭೃತೇಹೇ ಅಲ್ಪೋಪಚಯಾದಿನ ನಿತ್ಯತ್ವೋಕ್ತ್ಯುಪೇ ಪತ್ತೆ ರೀತಿ ನಯದ್ವಯಶ್ಚ. ನಮ್ಮ ಇನ್ನೊಂದು ಮಾತಿದೆ, ಪರೀಕ್ಷೆಗೆ ಹೋಗಿ ನೀನು ಫೇಲ್ ಆದರೂ ಪರವಾಗಿಲ್ಲ. ಯಾಕೆ? ನೀನು ಅಭ್ಯಾಸ ಆಗುತ್ತೆ, ಫೇಲ್ ಆಗೋದಲ್ಲ, ಮುಂದೆ ಬರಲಿಕ್ಕೆ ಅಭ್ಯಾಸ ಆಗುತ್ತೆ ಅಂತೇಳಿ ಧೈರ್ಯ ಹೇಳ್ತಾರೆ. ಹೌದಲ್ಲ? ನೀವು ಎಕ್ಸಾಮ್ ಪೇಪರ್ ಎಲ್ಲ ಟೈಮ್ ಹಿಡಿತಾ, ಈಗ ತೊಗೊಳೋದು ಹೇಗೆ, ಇದು ಮಾಡೋದು ಹೇಗೆ, ಪ್ರೊಸೀಜರ್ ಎಲ್ಲ ಗೊತ್ತಾಯ್ತಲ್ಲ, ನೆಕ್ಸ್ಟ್ ಟೈಮ್ ಅದಿಷ್ಟು ಅವಾಯ್ಡ್ ಮಾಡಿ ಮುಂದೆ ಹೋಗ್ಬೋದಲ್ಲ. ಅದರಿಂದ ಡೋಂಟ್ ವರಿ, ಫೇಲ್ ಆದರೂ ಪರವಾಗಿಲ್ಲ. ಮಂತ್ರಾಲಯ ಕೆಲಸ ಆಗಲಿಲ್ಲ ಅವ್ರಲ್ಲಿ ಯೋಚನೆ ಮಾಡಬೇಡ, ಅದು ಮುಂದಿನ ಹೆಲ್ಪ್ ಮಾಡುತ್ತೆ. ಅದು ಅಭ್ಯಾಸ, ಆದರೆ ಕಳ್ತಾರಕ್ಕೆ ಆಗಲಿ ಬೇಡ, ಮತ್ತೆ ಕಳ್ತಾರ ಮಾಡೋ ಅಭ್ಯಾಸ ಆಗುತ್ತೆ ಅಂತ ಹೇಳಬಾರ್ದು. ಲೇಟಕ್ಕೆ ಅದು ಸಿಗೋದು ಅಭ್ಯಾಸ ಆಗುತ್ತೆ, ಡೈಲಿಗೆ ಹೋಗೋದು ಅಭ್ಯಾಸ ಆಗುತ್ತೆ. ಒಳ್ಳೆ ಕೆಲಸನ ಕೆಲಸ ಆಗದೆ ಹೋದರೂ ಕೂಡ ಮಾಡಿ. ಗೊತ್ತಾಯ್ತಾ? ಶಾಸ್ತ್ರೋಕ್ತವಾದಂಥ ಹರಿಸೇವೆ ಗುರುಸೇವೆಗಳನ್ನು ನಿಮಗೆ ಫಲ ಸಿಗದೆ ಹೋದರೂ ಮಾಡಿ. ಯಾತಕ್ಕೆ? ಅದು ವೇಸ್ಟ್ ಆಗೋದಿಲ್ಲ, ನದೇವ ತೋಷಣ ವೃಥ. ಆದರೆ ಕೆಟ್ಟದ್ದು ಫಲ ಕೊಟ್ಟರೂ ಮಾಡಬೇಡಿ. ಯಾತಕ್ಕೆ? ಈ ಕಳ್ತನ ಮಾಡಿದೆ, ಪಿಕ್ ಪಾಕೆಟ್ ಮಾಡಿದೆ, ಅವತ್ತು ಸಿಗಲಿಲ್ಲ ಪುಣ್ಯಕ್ಕೆ ತಿಳ್ಕೊಬೇಡ. ಇನ್ಮೇಲೆ ಇದೇ ರೀತಿ ಆಗಿ ತಿಳ್ಕೊಳಕ್ಕೆ ಹೋಗಬೇಡ, ಇವತ್ತು ಬಿಡಿದ್ರೆ ನಿನ್ನ ಪುಣ್ಯ ಅದು. ಗೊತ್ತಾಯ್ತಾ? ಇನ್ಮೇಲೆ ಎಂದೂ ಮಾಡಬೇಡ, ಅದು ದೊಡ್ಡದು. ಯಾಕೆ? ನೋಡಿ ಕೆಲಸ ಏನ್ರಿ, ಒಂದು ವಾರದಿಂದ ಮಾಡ್ತಿದ್ದೇನೆ, ದಿವಸ ಏನು ಇನ್ಕಮ್ ಗೊತ್ತಾ ಅಂತ ಹೇಳ್ತಾವೆ. ಸಿಕ್ಕಾಬಟ್ಟೆ ಬರ್ತಾ ಇದೆ, ಸರಿಯೇ ಸಿಕ್ಕಾಬಟ್ಟೆ ಹೋದ ಹುಷಾರು. ಎಷ್ಟೇ ಸರಿ ಹೋದರೂ ಮಾಡಬೇಡ. ಯಾಕೆ? ಅದು ಅತ್ಯಂತ ಅಪಾಯಕರ, ಅದಕ್ಕೆ ದುರ್ಮತಗಳು. ಆಗ ಫಲ ಕೊಟ್ಟರೂ ಕೊಡಬಹುದು, ಬಟ್ ಡೋಂಟ್ ಫಾಲೋ ದೆಮ್. ಯಾಕೆ? ಇವತ್ತ ಗ್ಯಾರಂಟಿ ಹಾಳಾಗ್ತದೆ. ಕೆಟ್ಟ ಮತ ಬಿಟ್ಬಿಡು, ಒಳ್ಳೆ ಮತ ಫಲ ಕೊಡದವರು ಯೋಚನೆ ಮಾಡಬೇಡ. ಮುಂದೇನಾಗುತ್ತೆ? ಒಳ್ಳೇದಾಗೇ ಆಗುತ್ತೆ. ಇದು ಯಾವಾಗ ಗೊತ್ತಾಗುತ್ತೆ? ವೇದಗಳ ಪ್ರಮಾಣ ಅಂತ ಕನ್ಫರ್ಮ್ ಆದಮೇಲೆ ಅದೆಲ್ಲ ಈಗ ಗೊತ್ತಾಗುತ್ತೆ. ಇಷ್ಟೆಲ್ಲ ಹೇಳಿದ ಮೇಲೆ ನಮಗೆ ಅರ್ಥ ಆಗಿಲ್ಲ ಹೊರತು ವೇದಗಳು ಸರಿಯಾಗಿ ಹೇಳಿವೆ. ಇಂದ್ರಿಯಗಳ ಉತ್ಪತ್ತಿ ಇದೆ ಅಂತ ಹೇಳಿದ್ದು ಸರಿಯಾಗಿದೆ, ಉತ್ಪತ್ತಿ ಇಲ್ಲ ಅಂತ ಹೇಳಿದ್ದು ಸರಿಯಾಗಿದೆ. ನಾ ಅರ್ಥ ಮಾಡ್ಕೊಂಡಿಲ್ಲ ಅಂಥೇಳಿ ಅರ್ಥ ಆಗಿ ಅದು ಭಕ್ತಿ ಜಾಸ್ತಿ ಬರುತ್ತೆ, ಬೇರೆ ಕಡೆ ವಿಚಾರ ಪ್ರಯ ಮಾಡೋಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಉಪಚಯ ಅಂತ ಕರೆಯೋದು. ಈ ಕಡೆ ಸರಿಯಾಗಿ ಕಾಣ್ತಿದ್ದಿಲ್ಲ, ಇದು ಮಾಡಿದ್ರೆ ಸರಿ ಹೋಯ್ತು, ಸ್ವಲ್ಪ ಒರೆಸ್ಕೊಂಡ ಕಾಣ ಓ ಸರಿ ಹೋಯ್ತು ಅಂತೇಳಿ ಆ ಥರ ಆ ಕೆಲಸ ಆಗಿದ್ದು ಹೌದು. ಬಟ್ ಕಣ್ಣೇ ಇಲ್ದವ್ರಿಗೆ ಅದೆಲ್ಲ ಮಾಡಿದ್ರೆ ಏನಾಗೋದಿಲ್ಲ. ಯಾವ್ದ ನಿತ್ಯ? ಹೌದು, ಇದು ದೀವ ನಿತ್ಯ, ಅವನ ದೇಹ ನಿತ್ಯ ಅಷ್ಟೇ. ವಾಸಾಂಶಿ ಜೀರ್ಣಾನೇ ಯಥಾ ವಿಹಾಯ, ವೆರಿ ಸಿಂಪಲ್. ಅದು ನಿತ್ಯಾದೇಹೇ ಮನಃಪ್ರಹೃತೇರ್ ಅಲ್ಪೋಪಚಯಾದಿನ ನಿತ್ಯತ್ವ ನಿತ್ಯತ್ವೋಕ್ತಿ ಉಪಪತ್ತೇರಿತಿ ನಯದ್ವಯಸ್ಯ ವಿಶೇಷಾಂಶ. ವಿಶೇಷ ಶಂಕಾ ನಿರಾಸೇನ ಪ್ರಾಣನಯೋಕ್ತ ಅರ್ಥ ಮಾತ್ರ ಸಮರ್ಥನ ಪರತ್ವ ದ್ಯೋತನಾಯವ ವಾಂಗ್ಮನಸೋರಪಿ ವಾಂಗ್ಮನಸಯೋರಪಿ ಸಹ ನಿರ್ದೇಶ ಕೃತ. ಈಗ ಇತ್ಯಾದಿ ಹೇ ಮುಂದೆ ಸಿದ್ಧಾಂತಾಯಿತು. ಮನಃಪ್ರಭೃತೇ ಅಲ್ಪೋಪಚಯಾದಿನ ನಿತ್ಯತ್ವೋಕ್ತಿ ಉಪಪತ್ತೇರಿತಿ ನಯದ್ವಯಸ್ಯ ವಿಶೇಷ ಶಂಕಾ ನಿರಾಸೇನ. ಅಲ್ಲಿ ಒಂದು ಪ್ರಶ್ನೆ ಬಂತಾಗಿದ್ರೆ ಇಷ್ಟು ಯುಕ್ತಿ ಮೂರು ಅಧಿಕರಣೆ ಹಾಕಬೇಕು, ಒಂದೇ ಹೇಳಿದ್ರೆ ಮೂರು ಹೋಗ್ತಿತ್ತಲ್ಲ ಅಂತ ಕೇಳಿದ್ರೆ ಸ್ವಲ್ಪ ವ್ಯತ್ಯಾಸ ಇದೆ ನೋಡಿ. ಒಂದು ಕೊಪ್ಪೋಣ, ಕರ್ಮೇಂದ್ರಿಯ ಕೊಪ್ಪೋಣ, ಜ್ಞಾನೇಂದ್ರಿಯಕ್ಕೆ ಯಾತಕ್ಕೆ ಒಪ್ಪಬೇಕು, ಇನ್ನೊಂದು ಅಧಿಕರಣ ಬಂದು ಎರಡಕ್ಕೊ ಮನಸ್ಸಿಗೆ ಯಾಕೆ ಒಪ್ಪಬೇಕು ಅಂತ ಅದಕ್ಕೊಂದ್ಬೇಕು, ಯಾಕೆ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇದೆ ಮೂರಕ್ಕೂ ಕೂಡ. ಆದ್ದರಿಂದ ಮೂರನ್ನು ಪ್ರತ್ಯೇಕ ಅಧಿಕರಣದಲ್ಲಿ ಜಿಜ್ಞಾಸೆ ಮಾಡಿ ತಿಳಿಸಿದ್ದರಿಂದ ಸಂಶಯ ಪರಿಹಾರ ಆಯಿತು. ಒಂದರಲ್ಲೇ ಹೇಳಿದ ಏನಾಗ್ತಿತ್ತು, ಅವನಿಗೆ ಹೆವಿ ಆಗ್ತಿತ್ತು. ಅದು ಏನು ಬೇಕು, ಸೂತ್ರಗಳಿಗೆ ಸ್ಪಷ್ಟತೆ ಇರಬೇಕು ಯಾವಾಗಲೂ ಕೂಡ. ಸ್ಪಷ್ಟತೆ ಇಲ್ಲದವರು ಏನಿಲ್ಲ, ಅದಕ್ಕೆ ಅಲ್ಪಾಕ್ಷರಂ ಅಸಂದಿಗ್ಧಂ. ಅಸಂದಿಗ್ಧಂ ಅಂದ್ರೆ ಏನಾಗಬಾರ್ದು, ಆಂಬಿಗ್ಯೂಟಿ ಇರಬಾರ್ದು. ಆಂಬಿಗ್ಯೂಟಿ ಬಂದರೆ ಹೊರಟೋಗುತ್ತೆ, ಏನೋ ಹೇಳಿದ್ರೆ ಇನ್ನೊಂದು ಅರ್ಥ ಆಗಿದೆ, ಅದಕ್ಕೆ ಬಿಡಿಸಿ ಹೇಳಿಬಿಟ್ರು. ಕೆಲವೊಮ್ಮೆ ಸೇರಿಸಬೇಕಾದ್ರೂ ಒಂದು ಕಾರಣ ಇರುತ್ತೆ, ಬಿಡಿಸ್ಬೇಕಾದ್ರೂ ಕಾರಣ ಇರುತ್ತೆ, ಆದ್ರೆ ಮೂರನೇ ಕಾರಣ ಸರಿ ಹೋಯಿತು. ಅದಕ್ಕೆ ಅಷ್ಟೇ ಹೇಳಿದ್ದೆ, ಅಲ್ಪೋಪಚಯ. ಈ ಇಂದ್ರಿಯಗಳಿಗೆ ಭಾರಿ ಉಪಚಯ ಬೇಕು, ಅವಕ್ಕೇನು ಬೇಕು, ಅಲ್ಪೋಪಚಯ ಬೇಕು. ಉದಾಹರಣೆಗೆ ಮಣ್ಣೆ ಗಡಿಗೆ ಇಲ್ಲ, ಮಣ್ಣಿಂದ ಗಡಿಗೆ ಮಾಡಿದ, ಇನ್ನು ಗಡಿಗೆ ಇದೆ ಕಾಣ್ತಾ ಇಲ್ಲ, ಲೈಟ್ ಹಾಕಿದ, ಸ್ವಿಚ್ ಹಾಕಿದ, ಅಷ್ಟೇ. ಎರಡರಲ್ಲೂ ಏನಿದೆ, ಇದಕ್ಕೆ ಮಣ್ಣು ಬೇಕು, ಅದಕ್ಕೆ ಸ್ವಿಚ್ ಬೇಕು. ಆದರೆ ಯಾವುದಕ್ಕೆ ಕಡಿಮೆ ಬೇಕು, ಸ್ವಿಚ್ ಹಾಕೋದು ಭಾರಿ ಸುಲಭದ ಕೆಲಸ, ಅದು ಮಣ್ಣು ತಂದು ಇದು ಮಾಡಿ ಕಷ್ಟಪಟ್ಟು ಸುಟ್ಟು ಒಣಗಿಸಿ ಅಯ್ಯೋ ಪಜಿತೋ ಪಜಿತ ಕೆಲಸ. ಅವಾಗ ಏನಾಗುತ್ತೆ, ಲಾಂಗ್ ಬಂತು. ಅದಕ್ಕೇನು ಮಾಡಬೇಕು, ಮಡಿಕೆಗೆ ಸ್ವರೂಪತಃ ಹುಟ್ಟಿದೆ, ಆದರೆ ಮಡಿಕೆ ಇದ್ದಾಗ ಕಾಣಿಸ್ಲಕ್ಕೆ ಮಾತ್ರ ಬೆಳಕು ಬಂದರೆ ಸಾಕು. ಅದು ಸೃಷ್ಟಿಯಲ್ಲಿ ಅಭಿವ್ಯಕ್ತಿ ಅಂತ ವ್ಯತ್ಯಾಸ ಮಾಡಲಿಲ್ಲ. ಆ ತರಹ ಅಲ್ಪೋಪಚಯ ಬೇರೆ, ಮಹದುಪಚಯ ಬೇರೆ. ಗೊತ್ತಾಯ್ತಾ, ಸಾರಿ ಉಪ್ಪು ಕಡಿಮೆ ಆಗಿತ್ತು ಕಲಿಸ್ಕೊಂಡ್ಬಿಟ್ಟ, ಅದು ಇನ್ನೇನೋ ಕಡಿಮೆ ಆಗಿತ್ತು ಕಲಿಸ್ಕೊಳಕ್ಕೆ ಬರುತ್ತೆ, ಅಲ್ಲಿ ರುಚಿ ಕಡಿಮೆ ರುಚಿ ಕಲಿಸಕ್ಕೆ ಬರುತ್ತೆ, ಬರೋದಿಲ್ಲ ಹೋಯ್ತು. ಅದು ಕೆಲವು ಪದಾರ್ಥನ ಆ ಕಡೆ ಅಡ್ಜಸ್ಟ್ ಮಾಡೋದು, ಕೆಲವೊಂದು ಮಾಡಲಿಕ್ಕೆ ಬರೋದಿಲ್ಲ. ಆ ದೃಷ್ಟಿಯಲ್ಲಿ ಅಲ್ಪೋಪಚಯ ಮಹೋಪಚಯ ಅಂತ ಉಪಚಯ ಎರಡು ಭಾಗ ಇದೆ. ಸೊ ಮಹಾ ದೊಡ್ಡ ಉಪಚಯ ಇದ್ದಾಗ ನಮಗೆ ಕ್ಲಿಯರ್ ಆಗಿ ಡಿಫರೆನ್ಸ್ ಗೊತ್ತಾಗುತ್ತೆ. ಅದಕ್ಕಾಗಿ ಅಲ್ಪೋಪಚಯ ಇದ್ದ ಕಾರಣಕ್ಕೂ ಇದ್ದರೂ ಕೂಡ ಮನಸ್ಸಿಗೆ ಸ್ವರೂಪತಃ ನಿತ್ಯತ್ವ ಇದೆ, ಮತ್ತು ಬಾಹ್ಯ ಮನಸ್ಸಿನ ಅಪೇಕ್ಷೆ ಏನಿದೆ ಅದಕ್ಕೆ ಅನಿತ್ಯತ್ವನೂ ಇದೆ ಅಂತ ಕೂಡಿಸಿದ್ರಿಂದ ವಿರೋಧ ಬರಲಿಲ್ಲ. ಇನ್ನು ಸಹ ನಿರ್ದೇಶ ಕೃತ. ಹೌದು, ನೀವೇ ಹೇಳಿ. ಈಗ ಸಿಮೆಂಟ್, ಈಗ ಸಿಮೆಂಟಲ್ಲಿ ಹಾಕ್ತಿದ್ದಾನೆ, ಸಿಮೆಂಟ್ ಹಾಕ್ಬೇಕು, ಮತ್ತೆ ಸಿಮೆಂಟ್ ಹಾಕ್ಬೇಕು, ಅದಕ್ಕೆ ಇನ್ನೇನು ಹಾಕ್ಬೇಕು ಅವನು, ಅದೇ ಹಾಕ್ಬೇಕು. ಉಪಚಯ ಅಂದ್ರೆ ಕನೆಕ್ಟೆಡ್ ಥಿಂಗ್ಸ್ ಅಷ್ಟೇ ಹೊರತು ಯಾವುದು ಹಾಕಿದ್ರಲ್ಲ. ಹೌದು ಹೌದು, ಹೇಳಿದ ನಾನು ವೆರಿ ಸಿಂಪಲ್. ಸ್ಪೆಕ್ಸ್ ಹಾಕೊಂಡ್ರೆ ಆಗೋ ಹಾಗೆ ಕಾಣ್ತಿದ್ದಿಲ್ಲ, ಈಗ ಕಣ್ಣಿಗೆ ಕಾಣ್ತಾ ಇಲ್ಲ, ಹಾಕೊಂಡ್ರೆ ಕಾಣಿಸ್ತು. ಉಪಚಯ ಬಂತು ಕಣ್ಣಿಗೆ. ಉಪಚಯ ಅಂದ್ರೆ ಏನದೀಗ, ಅಸಿಸ್ಟೆನ್ಸ್ ಸಿಕ್ತು. ಯಾವ್ದರಿಂದ, ಇದರಿಂದ. ಅದಿಲ್ಲವರೆ ಕಾಣಿಸೋದಿಲ್ಲ, ಇದ್ರೆ ಕಾಣಿಸುತ್ತೆ, ಆದರೆ ಕಣ್ಣೇ ಇಲ್ಲ ಸ್ಪೆಕ್ಸ್ ಹಾಕಿರೋ ಕಾಣಿಸೋದಿಲ್ಲ. ಯಾವುದು, ಅದರಿಂದ ವಿಕಾಸಗೊಂಡಿತು. ಯಾವುದು ವಿಕಾರ ಪ್ರಶ್ನೆ, ಅದಕ್ಕೆ ಹೇಳಿದ್ದು ಅಲ್ಪೋಪಚಯ ಅಂತ. ಅದಕ್ಕೆ ಹೇಳಿದ್ದು ಅಲ್ಪೋಪಚಯ ಅಂದಾಗ ಏನಾಯ್ತು, ಈಗ ಈ ಸ್ಪೆಕ್ಸ್ ಹಾಕಿದ ಕಾಣಿಸ್ಲಿಲ್ಲ, ಸರಿ ಮಾಡಿಸ್ಕೊಂಡ, ಅದು ಅದಕ್ಕೋಸ್ಕರ ಇದಕ್ಕೆ ಕೂತಿತ್ತು, ಕೊಡೆ ಕೂತಿತ್ತು, ಒರೆಸ್ಕೊಂಡ ಅಲ್ಲಿ. ಅದಕ್ಕೂ ಉಪಚಯನೇ, ಇದೇನಾಗ್ತಿತ್ತು, ಅದು ಕಾಣಿಸ್ತಾನೆ ಇಲ್ಲ, ಅದಿರೋವರೆಗೂ ಕಾಣಿಸ್ತಿರ್ಲಿಲ್ಲ, ಅದು ತೆಗೆದ ತಕ್ಷಣ ಕಾಣಿಸ್ತು. ಆದರೆ ಸ್ಪೆಕ್ಸ್ ಲೆನ್ಸ್ ಇದೆ, ಪವರೇ ಬೇರೆ, ಅವಾಗ ಕಾಣಿಸ್ತಾ ಇಲ್ಲ. ಅವಾಗ ಏನು ಮಾಡಬೇಕು, ಅವನು ನೋಡ್ತಾನೆ, ತಾನು ಮಾಡಿದ ಚೆಕ್ ಮಾಡ್ತಾನೆ, ನೋಡಿಬಿಟ್ಟು ಇಲ್ಲಿ ಡಿಫ್ರೆನ್ಸ್ ಇದೆ, ಸ್ವಲ್ಪ ಪಾಯಿಂಟ್ ಸಮ್ ವೇರಿ ಆಗಿದೆ ಅಂತ ಹೇಳಿ ಅಲ್ಲಿ ಇಲ್ಲ ಒರೆಸಿದ್ರೆ ಹೋಗಲ್ಲ, ಅದು ಏನು ಮಾಡ್ಬೇಕು, ಅದನ್ನು ಮಾಡಿ ಇಲ್ಲಿ ಒರೆಸಿದ್ರೆ ಸಾಕು. ಅದು ಉಪಚಯ, ಅಲ್ಪೋಪಚಯ ಇದು, ಅದಿರೋವರೆಗೂ ಕಾಣಿಸ್ತಿರಲಿಲ್ಲ. ಎಣ್ಣೆ ಹತ್ತಿತ್ತು ಅಂತ ತಿಳ್ಕೊಬೋಣ, ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟಿದ್ರು, ಕಾಣಿಸ್ತಾನೆ ಇರಲಿ, ಎಣ್ಣೆ ಚೆನ್ನಾಗಿ ಒರೆಸೋವರೆಗೂ ಹೋಗೋದಿಲ್ಲ. ಅದು ಅರ್ಥ ಆಯ್ತಾ, ಅದು ಪ್ರಾಬ್ಲಮ್ಮೇ ಅದು ಕೂಡ. ಆ ಲೆನ್ಸ್ನಲ್ಲಿ ಪ್ರಾಬ್ಲಮ್ ಇದೆ, ಅದು ಎಣ್ಣೆ ಒರೆಸಿದ್ರೆ ಹೋಗೋದಿಲ್ಲ. ಅದು ಏನು ಬೇಕು, ಅದಕ್ಕೀಗ ಬೇರೆ ರೀತಿಯ ಉಪಚಯ ಮಾಡಬೇಕು. ಉಪಚಯದಲ್ಲೂ ಕೂಡ ವ್ಯತ್ಯಾಸ ಇದೆ, ಉಪಚಯದಲ್ಲೂ ಕೂಡ ವ್ಯತ್ಯಾಸ ಇದೆ. ಕರಿಬೇಕು ಅಂದರೆ ನೀರಲ್ಲಿ ಕರಿಲಿಕ್ಕಾಗತ್ತಾ, ನೀರಲ್ಲಿ ಏನು ಮಾಡ್ಬೋದು, ಬೇಯಿಸ್ಬೋದು ಅಷ್ಟೇ, ಕರಿಲಿಕ್ಕೆ ಎಣ್ಣೆನೇ ಬೇಕು. ಎರಡು ಉಪಚಯನೇ, ಅರ್ಥ ಆಯ್ತಾ. ಈಗ ಎಣ್ಣೆಯಲ್ಲಿ ಕರಿಯೋದು ಉಪಚಯನೇ, ಏನಾಯ್ತು ಈಗ, ಇಷ್ಟೇ ಇಷ್ಟೇ ಇರ್ತದೆ, ಒಂದು ಹಾಕಿದ ಚಿಪ್ಸ್ ಹಾಕಿದೆ, ಇಷ್ಟು ದೊಡ್ಡದಾಯ್ತು ಅದು, ಪೂರಿ ಇಷ್ಟು ದೊಡ್ಡದಾಯ್ತು ಕರೆದಾಗ, ಉಪಚಯ ಅದು. ಹೀಗಿದ್ದ ಫ್ಲಾಟ್ ಇಷ್ಟ ಹಿಟ್ಟಿನ ತುಂಡು ಏನಾಯ್ತು, ಅದು ಹೀಗೆ ಉಪ್ಕೊಂಡು ಬಂತು, ಏನದು ಉಪಚಯ. ಅರ್ಥ ಆಯ್ತಾ, ಅದು ಬೇಯಿಸ್ದ, ಇಷ್ಟಿದ್ದು ಅನ್ನ ಇಷ್ಟ ಹಾಕಿದ್ರೆ ಇಷ್ಟ ಆಯಿತು, ಏನಾಯ್ತು ಅದು ಉಪಚಯ. ಅರ್ಥ ಆಯ್ತಾ, ಆ ಉಪಚಯ ಅಂದರೆ ಆ ಅರ್ಥ. ಅನ್ನ ಹೋಗಿ ಮತ್ತೆ ಬೇಳೆ ಆಗಿಬಿಡೋದಿಲ್ಲ, ಅದು ಅಕ್ಕಿನ ಬೇಯಿಸಿದಾಗ ಬೇಳೆ ಆಗೋದಿಲ್ಲ, ಅದು ಉಪಚಯ ಅಂತ ಕರೆಯೋದಿಲ್ಲ ಅದನ್ನು. ಸೊ ಇರೋ ವಸ್ತು ಏನನ್ನುತ್ತದೀಗ, ಇದ್ರೆ ವಿಕಾಸಗೊಳ್ಳುತ್ತೆ. ಆ ವಿಕಾಸಗೊಳ್ಳೋದು ಉಪಚಯ ಅಂತ ಕರೀತಾರೆ. ಚಿಕ್ಕ ಮಗು ಇದೆ, ಆಹಾರ ಕೊಡ್ತಾ ಹೋಗ್ತಾರೆ, ಬೆಳೆಯೋಕ್ಕೆ ಶುರುವಾಗುತ್ತೆ. ಏನಂತಾರೆ ಅದಕ್ಕೆ? ಇಂದ್ರಿಯಗಳಿಗೆ ಉಪಚಯ. ಆಹಾರದಿಂದ ಏನಾಗುತ್ತೆ? ಇಂದ್ರಿಯಗಳಿಗೆ ಉಪಚಯ ಆಗುತ್ತೆ. ಇಲ್ಲೇ ಇದ್ದು ಬರೋದಿಲ್ಲ, ಒಂದು ಕಾಲಿಲ್ಲದೆ ಹುಟ್ಟಿದ್ದ, ಕಾಲು ಬರೋದಿಲ್ಲ, ಅದರಿಂದ ಇರೋದೇನಾಗುತ್ತೆ? ಬೆಳೆಯುತ್ತೆ ಅಷ್ಟೆ. ಈ ಅರ್ಥ ತಿಳ್ಕೊಂಡು ಉಪಚಯ ಶಬ್ದದ ಅರ್ಥ ಇದೆ. ಅಲ್ಪೋಪಚಯ ಬೇರೆ, ಬಹುಪಚಯ ಬೇರೆ. ಕೆಲವು ಸ್ವಲ್ಪ ಮಾಡಿದರೆ ಸಾಕು, ಕೆಲವು ಹೆಚ್ಚು ಮಾಡಬೇಕು. ಅದೆಲ್ಲ ಯೋಗ್ಯತೆ ಮೇಲೆ ಡಿಪೆಂಡ್ ಆಗುತ್ತೆ. ಗೊತ್ತಾಯ್ತಾ? ಇನ್ನೇನು ಡೌಟ್ ಇದೆ ಇದರಲ್ಲಿ ಹೇಳಿ. ಅಲ್ಲ ಹೇಳಿ, ಏನು ತೊಂದರೆ ಇಲ್ಲ. ಹೌದು, ಹೇಳಿತಲ್ಲ. ಅದರ ವಿಕಾರ ಯಾಕಿಲ್ಲ? ಸೂಕ್ಷ್ಮಕ್ಕೂ ಕೂಡ ಏನಿದೆ? ಉದಾಹರಣೆಗೆ ಜೀವ ಇದ್ದ, ಅನಾದಿ ಜೀವ ಇದ್ದಾನೆ, ಅವನಿಗೆ ಸ್ವಲ್ಪ ಜ್ಞಾನ ಇದೆ. ಬಟ್ ಆ ಜ್ಞಾನ ಮುಕ್ತಿಗೆ ಸಾಕಾಗೋದಿಲ್ಲ. ಅದು ಮುಕ್ತಿಗೆ ಏನು ಬೇಕು? ಅವನಿಗೆ ಅಪರೋಕ್ಷ ಜ್ಞಾನ ಬೇಕು. ಗೊತ್ತಾನೆ? ಅವು ಉಪಚಯ ಆಯ್ತಿಲ್ಲ, ಆಯ್ತು ಆಗಲಿಲ್ಲ. ಈಗ ಜ್ಞಾನ ವಿಕಾಸ ಆಗಲಿಲ್ಲ. ಜ್ಞಾನ ಕೊಡು, ಭಕ್ತಿ ಕೊಡು ಅಂತ ಕೇಳಬೇಕಾದ್ರೂ ಜ್ಞಾನ ಇರಬೇಕಲ್ಲ. ಜ್ಞಾನ ಕೊಡುವಂಥ ಇದು ಕೇಳೋಕ್ಕೆ ಬರೋದಿಲ್ಲ. ಯಾತಕ್ಕೆ? ಜ್ಞಾನ ಏನಿಲ್ಲ ಅದಕ್ಕೆ. ಇವತ್ತು ವಿದ್ಯಾರ್ಥಿಗೆ ಇವತ್ತು ಎಮ್ ಎಸ್ ಸಿ ಓದ್ಬೇಕಾದ್ರೆ ಏನಾಗಿರ್ಬೇಕು? ಅವನು ಬೇಸಿಕ್ ಜ್ಞಾನ ಇರಬೇಕು ಅವನಿಗೆ. ಸೊ ಜ್ಞಾನ ದೃಢತೆ ವೃದ್ಧಿ ಆಗ್ತಾ ಇದೆ. ಉಪಚಯ ಎರಡು ವಿಧ ಇರೋದೇ ವಿಕಾಸಗೊಳ್ಳೋದು ಅಥವಾ ಆ್ಯಡ್ ಮಾಡೋದು. ಕೆಲವು ಸಲ ಆ್ಯಡ್ ಮಾಡಿದ್ರೆ ಏನಾಯ್ತದೆ? ಈಗ ಉಪಚಯನೇ ಆರ್ ಸಿ ಸಿ ಮಾಡ್ತಾನೆ. ಬರೀ ಸಿಮೆಂಟ್ ಹಾಕಿದ್ರೆ ಉಪಯೋಗ ಇಲ್ಲ, ಅದಕ್ಕೆ ಏನಾಗಬೇಕು? ಅದಕ್ಕೀಗ ರಿಇನ್ಫೋರ್ಸ್ಮೆಂಟ್ ಬೇಕೇ ಬೇಕು. ಅದು ಉಪಚಯನೇ. ಉಪಚಯದಲ್ಲಿ ವೆರೈಟಿ ಇದೆ. ಅನುಮಾನಗಳು ಅನೇಕ ವಿಧ ಅಂತ ಹೇಳ್ತಲ್ಲ, ಆ ಥರ ಉಪಚಯದಲ್ಲೂ ಕೂಡ ವೆರೈಟಿ ಇದೆ. ಆಗದೆ ನಿತ್ಯ ಹೇಗೆ ಅಫೆಕ್ಟ್ ಆಗುತ್ತೆ? ಆಗಲಿಲ್ಲ. ನಿತ್ಯತ್ವ ನಿತ್ಯತ್ವನೇ. ಆದರೆ ಜ್ಞಾನ ವಿಕಾಸ ಆಗೋದಕ್ಕೂ ದೇಹ ವಿಕಾಸ ಭಾರಿ ವ್ಯತ್ಯಾಸ ಇದೆ. ಇದು ಅನ್ನದಿಂದನೇ ಆಗಬೇಕು, ಅದು ಬೋಧದಿಂದನೇ ಆಗಬೇಕು. ಎರಡೂ ವಿಕಾಸಗೊಳ್ಳೋದಾದರೂ ಕೂಡ ಅದಕ್ಕೆ ಬೇಕಾದ ವ್ಯವಸ್ಥೆ ಬೇರೆ ಇದೆ. ಆದ್ದರಿಂದ ಅದು ಉಪಯೋಗ ಹೋಗ್ತದೆ ಮನಸ್ಸಿಗೂ. ಹಾಗೆ ಮನಸ್ಸಿಗೂ ಉಪಚಯ ಇದೆ. ಒಬ್ಬ ಚಿಕ್ಕ ಹುಡುಗ ಇದ್ದ, ಓದಿದ್ದ, ಈ ದೊಡ್ಡದೋದ್ದ, ಮನಸ್ಸಿಗೆ ಉಪಚಯ ಓದಿದ ಮೇಲೆ ಉಪಚಯ ಬೇರೆ ಆಯ್ತು. ಈಗ ಏನಾಯ್ತು? ಈಗ ಜ್ಞಾಪಿಸ್ಕೊಂಡ್ರೆ ಬಂದ್ಬಿಡುತ್ತೆ. ಓದ್ದೇ ಇದ್ದವರು ಜ್ಞಾಪಿಸ್ಕೊಳ್ಳೋ ಪ್ರಶ್ನೆ ಇಲ್ಲ, ಓದಬೇಕು ಅವ್ನು ಕುತ್ಕೊಂಡು. ಎರಡು ಉಪಚಯನೇ. ಜ್ಞಾಪಕ ಮಾಡ್ಕೊಳ್ಳೋ ಪ್ರೊಸೆಸ್ ಒಂದಿದೆ. ಗೊತ್ತಾಯ್ತು? ಇದು ಏನು ಮಾಡಬೇಕು? ಇವನೀಗ ತಿಳ್ಕೊಂಡು ಆಮೇಲೆ ಜ್ಞಾಪಕ ಮಾಡ್ಕೋಬೇಕು. ಸೊ ಉಪಚಯ ಇದೆ ಅಲ್ಲ. ಅದೀಗ ಇವತ್ತು ದೇಹ ಇದೆ, ಒಂದು 5 ನಿಮಿಷದಲ್ಲಿ ಓದಿದ ಅರ್ಥ ಮಾಡ್ಕೊಂಡ್ಬಿಟ್ರಿ. 5 ದಿವಸದಲ್ಲಿ ಕೈ ಕಾಲು ಬೆಳೆಯೋದಿಲ್ಲ, ಹಾಗೆಲ್ಲ. ಗೊತ್ತಾಯ್ತಲ್ಲ? 5 ನಿಮಿಷ ದಪ್ಪ ಊಟ ಮಾಡಿದ ತಕ್ಷಣ ಕರಡಿ ನೋಡಿ ದಪ್ಪ ಆಗಿಬಿಟ್ಟು ನೋಡ್ಕೊಂಡ್ರೆ ಆಗೋದಿಲ್ಲ. ಆದರೆ ಪುಸ್ತಕ ಓದಿದ ತಕ್ಷಣ ಏನಾಯ್ತು? ಈಗ ಜ್ಞಾನ ಗೊತ್ತಾಯ್ತು, ಒಂದು ಓದೋಯ್ತು. ಅಲ್ಪ ಉಪಚಯ ಇದೆ. ಉಪಚಯದಲ್ಲಿ ಅಬ್ಸ್ಟ್ರಾಕ್ಟ್ ಮತ್ತು ಮ್ಯಾನಿಫೆಸ್ಟ್, ನಾನ್ ಮ್ಯಾನಿಫೆಸ್ಟ್ ಅಂತ ಹೇಳ್ತೇವಲ್ಲ, ಆ ಥರ ವ್ಯತ್ಯಾಸ ಇದೆ. ಬಂಗಾರ ರಿಪೇರಿ ಬೇರೆ, ಕಬ್ಬಿಣ ರಿಪೇರಿ ಬೇರೆ. ಇಬ್ಬರಿಗೂ ಒಂದೇ ಉಪಚಯ ಆಗಿದ್ರೆ ಆಭರಣನ ಗೋಡಿಸ್ಬೇಕು, ಬ್ಯಾಕ್ಸ್ ಬೆತ್ತು ಮಾಡಿಬಿಡ್ತಿದ್ದ, ಕಮ್ಮರಕ್ಕೆ ಏನು ಮಾಡಿಸೋದಾಗಿತ್ತು ನಾವು. ಎರಡು ಉಪಚಯನೇ. ಬಂಗಾರ ಕೊಟ್ಟಿದ್ದೀರಿ, ಅವ್ರು ಆಭರಣ ಮಾಡಬೇಕು. ಕಬ್ಬಿಣ ಕೊಟ್ಟಿದ್ದೀರಿ, ಅವನೊಂದು ಏನೋ ಮಾಡಬೇಕು. ಆದರೆ ಇಬ್ಬರಿಗೂ ಕೂಡ ವ್ಯವಸ್ಥೆ ಬೇರೆ ಇದೆ. ಅರ್ಥ ಆಯ್ತಾ? ಈಗ ಎರಡು ತೂಗಬೇಕು ಅಂಥೇಳಿ ನೀವು ಕಬ್ಬಿಣನ ಅಲ್ಲಿ ತೂಗಿಬಿಟ್ರೆ ಸೆನ್ಸಿಟಿವ್ ಬೆಲ್ಸಲ್ಲಿ ಸುರಿದ ಗತಿಯಲ್ಲಿ ಆಗಬೇಕು. ಒಂದೊಂದೇ ಗ್ರಾಮ್ ತೂಗಿಕೊಂಡು ಕುತ್ಕೊಂಡ್ರೆ ಕಬ್ಬಿಣನ ಏನಾಗುತ್ತೆ ಗತಿ? ದೊಡ್ಡ ತಂದುಗಟ್ಟ ತೂಗಿ ಹಾಕ್ಬಿಡ್ತಾನು. ಇದು ಕಬ್ಬಿಣ ಹಾಗೆ ತೂಗಲಕ್ಕಾಗ ಎಷ್ಟು ಬೇಕು ಇದಕ್ಕೆ? ಈಗ ತೂಗೋದು ಕಾಮನ್ನು. ಆ ರೀತಿ ಏನೇ ಸೆನ್ಸಿಟಿವ್ ನಾನ್ ಸೆನ್ಸಿಟಿವ್ ಅದು. ಅರ್ಥ ಆಯ್ತಾ? ಉಪಚಯದಲ್ಲೂ ಕೂಡ ಸೂಕ್ಷ್ಮ ಮತ್ತು ಸ್ಥೂಲ ಅಂತ ವ್ಯತ್ಯಾಸ ಇದೆ. ವಿಶೇಷ ಅದು ಕಾಲಾಧೀನ, ದೇಶಾಧೀನ. ಕೆಲವು ಉಪಚಯ ಆಗೋದಿಲ್ಲ, ಬದಲೇ ಅಡುಗೆ ಮಾಡ್ತೀವಿ, ಬಡೆ ಹೊತ್ತಾರೆ, ಒಲೆ ಉರಿತಾರೆ ಇರ್ತದೆ, ತಂಡಕ್ಕೆ ಹಾಗೆ ಇರುತ್ತದೆ. ಬರೀ ಒಲೆ ಇಟ್ಟ ನೀವೀಗ, ಒಲೆ ಜೋರಾಗಿ ಉರಿತಾ ಇದೆ, ಬೇರೆ ಅಷ್ಟೇ ತಂಡಗಿದೆ, ನೀರು ಏನು ವ್ಯತ್ಯಾಸ ಇಲ್ಲ. ಕೆಳಗೆ ಇಸಿದ ತಕ್ಷಣ ಪೂರ್ತಿ ಆಲ್ಮೋಸ್ಟ್ ರೂಮ್ ಟೆಂಪ್ರೇಚರ್ ಅಂದಾಗ ಅಲ್ಲಿ ಅಡ್ಜಸ್ಟ್ ಆಗಿಬಿಡುತ್ತೆ. ಇದೇನು ಬಿಸಿನೇ ಮಾಡಿಲ್ಲ ಅನಿಸುತ್ತೆ ನಮಗೆ. ಆದ್ರೆ ಅದೇ ಇಲ್ಲಿ ಮಾಡಿಬಿಟ್ಟಾಗ ಗುಲ್ಬರ್ಗಾದಲ್ಲಿ, ಗುಲ್ಬರ್ಗ ಅಂತ ರಾಯಚೂರು ಅಂತ ಹೋಗಿಬಿಟ್ರೆ ನಿಮಗೆ ಸೋಲಾರೇ ಬೇಡ, ಹೊರ ಬಕೆಟ್ ಇಟ್ಟವರು ಬರೋದಕ್ಕೆ ಮುಟ್ಲಕ್ಕಾಗೋದಿಲ್ಲ ಆಗಿರುತ್ತೆ. ಇಲ್ಲಿ ಹಾಗಾಗೋದಿಲ್ಲ, ಯಾಕೆ? ಉಪಚಯದಲ್ಲಿ ವ್ಯತ್ಯಾಸ ಇದೆ. ತಿಳಿತಾ? ಅದು ಟೆಂಪರೇಚರ್, ರೂಮ್ ಟೆಂಪರೇಚರ್ ಮುಂಚೆ ಶುರುವಾಗುತ್ತದೆ. ವಯ ಗೀಜರ್ ಬಂದಾಗ ನೀರು ಕಾಯಿಸೋ ಸುಲಭ, ಆಯ್ತಕ್ಕೆ ಅಲ್ಲಿ ಸ್ವಲ್ಪ ಬಿಸಿ ಇರುತ್ತದೆ. ಅಲ್ಲಿಂದ ಬಂದು ಇಲ್ಲಿಂದ ಬಂದಾಗ ಸ್ವಲ್ಪ ಸುಲಭ ಆಗುತ್ತೆ, ಹೊರಗಡೆ ಇಟ್ಟಾಗ ಜಾಸ್ತಿ ಆಗುತ್ತೆ. ಆ ಅರ್ಥದಲ್ಲಿ ಕೆಲವರು ಅದಕ್ಕೆ ತುಂಬ ಏನು ಮಾಡ್ತಾರೆ, ಬಿಸಿನೀರಲ್ಲೇ ಆಮೇಲೆ ಬಿಸಿನೀರು ಕಾಯಿಸ್ಬಿಟ್ಟು ಆಮೇಲೆ ಬೇಳೆ ಹಾಕ್ಬಿಟ್ಟು ಬೇಗ ಬೇಯುತ್ತೆ. ತಣ್ಣೀರಲ್ಲಿ ಇಟ್ಟು ಏನಾಗುತ್ತೆ? ಅದು ಲೇಟ್ ಆಗುತ್ತೆ. ಎರಡೂ ಟೈಮ್ ಆದರೂ ಕೂಡ ವ್ಯತ್ಯಾಸ ಇದೆ. ಆ ಅರ್ಥದಲ್ಲಿ ಇವನ್ನೆಲ್ಲ ಯಾತಕ್ಕೆ ಕೇಳಿದ ಅಂದರೆ ಮೂರು ಪ್ರಶ್ನೆ ಇಟ್ಕೊಂಡವನು. ಈ ಬರೀ ವಾಗೇಂದ್ರಿಯ ಕರ್ಮೇಂದ್ರಿಯಕ್ಕೆ ಬೇರೆ, ಜ್ಞಾನೇಂದ್ರಿಯಕ್ಕೆ ಬೇರೆ, ಮನಸ್ಸಿಗೆ ಬೇರೆ. ಅದು ಮೂರು ಅಧಿಕಾರನ ಹೇಳಬೇಕಾಯ್ತು. ಅಲ್ಲಿಗೆ ಮುಂದಿನ ಭಾಗ ನಾಳೆ, ನಾಳೆ ಪಾಠ ಇರೋದಿಲ್ಲ, ಪಾಠ್ಯ ನಾಡಿದ್ದಿರುತ್ತೆ. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ.